నారాయణం సుదగుణం జగదేకనాథం భక్తప్రియం సకలలోకనమస్కృతం త్రైగుణ్యవజ్జితమజం విభుమాద్యమీశం వందే భవజ్ఞమరాధసిద్ధవంద్యం. యో విప్లంబయుపరీతమతిప్రభూతవాదాన్నిరస్తగతవాన్ భవితత్వవాదం సర్వేశ్వరో హరితే విభవారయంతం ఆనందతీర్థమలివయ్యమహం నమామి. భవతిదనుభావాడమోకోపి వాజ్ఞీ జరమతిరవిజంతు జాయతే ప్రాజ్ఞమౌళి సకలవతనచేతో దేవత భారతీ సా మమవచసి నిధత్తాం సన్నిధిం మానసే చ. యూంత ప్రవిశ్య మమవాచ మిమాం ప్రసుప్తాం సంజీవయత్రిహత్యతరస్వధాన్న అన్యాంశ్చ హత్తశనశ్వనత్వగాతిం ప్రాణాన్ నమో భగవతే పురుషాయ తుభ్యం. కామధేనుః యథా పూర్వం సర్వాభీష్టబల ప్రదా తథా కలవో వాదిరాజ శ్రీపాదోభీష్టదస్వతాం. ఆనందతీర్థమత ముజ్జిత దోషజాతం స్వానందదాయ శిథిలీకృతమత్తమాయి మానోగశోభిమమతుజ్జన పుణ్యతోభీః యేనే ఋషి మతిర్భూత్కవే కవితోల్లసద్దూః. కామధేనుః యథా పూర్వం సర్వాభీష్టబల ప్రదా తథా కలవో వాదిరాజ శ్రీపాదోభీష్టదస్వతాం. అర్థికల్పితకల్పోయం ప్రత్యర్థిగజితేసరీ వ్యాసదీర్తిగురుభూయాదత్వహిష్టాత్సిద్ధయే ఆపాదమౌలిపర్యంతం గురూనామాకృతిం స్మరీతి నిర్ఘ్నాః మనిష్యంతి సిద్ధ్యంతి మనోరథాః. వాదిరాజర మత్తు వ్యాసరాజరేనిద్దారవర ఆరాధనా ప్రయుక్తవాగి అంత మహానుభావరాగిరతక్కంతవర స్మరణేను మార్కొడతక్కంతద్దు నమగి అవశ్యకర్తవ్యవాదరింద ಈ ಒಂದು ಪ್ರವಚನ ಮಾಲಿಕೆ ಏನಿದೆ ಅದನ್ನು ಇಲ್ಲಿ ವಾದಿರಾಜರ ಆರಾಧನೆಯನ್ನು ಮೊದಲು ಬಂದಿದ್ದರಿಂದ, ಅನಂತರದಲ್ಲಿ ವ್ಯಾಸರಾಜರ ಆರಾಧನೆ ಬಂದಿದ್ದರಿಂದ, ಇವತ್ತು ವಾದಿರಾಜರ ಉತ್ತರಾರಾಧನೆ ಇರುವಿನಿಂದಲೂ ಕೂಡ ಸಮಗ್ರವಾಗಿ ಮಹಾನುಭಾವರ ಚರಿತ್ರೆಯನ್ನು ಯಥಾಶಕ್ತಿ ಯಥಾಮತಿ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ವಾದಿರಾಜರು ಅವರ ಹೆಸರು ಹೇಳುವಂತೆ ವಾದಿ ಮಧ್ವೋ ಯಸ್ಯ ರಾಜ ತಸ್ಯ ಕೃಪಾಬಲಾತ್ ವೀಣೀವ ರಣಯಾಮ್ಯಹಂ ನಶ್ವಶಕ್ತಿಯ ಅಂತ ಹೇಳ್ತಾರೆ. ವಾದಿರಾಜ ಅಂತ ನನ್ನನ್ನು ಕರೀತಾ ಇದ್ದಾರೆ, ಆದರೆ ನಾನು ವಾದಿರಾಜ ಅಲ್ಲ. ವಾದಿ ಮಧ್ವಃ, ಮಧ್ವಾಚಾರ್ಯರು ವಾದಿಗಳು. ಎಲ್ಲ 21 ಮತಗಳನ್ನು ಕೂಡ ನಿಗ್ರಹ ಮಾಡಿ ವಿಮರ್ಶೆ ಮಾಡಿ ಅವರು ತತ್ವ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿಕೊಟ್ಟವರು. ಅವರು ವಾದಿಗಳು, ಅವರು ನನಗೆ ರಾಜ. ಅದಕ್ಕೆ ನಾನು ವಾದಿರಾಜ ಅಷ್ಟೇ ಹೊರತಾಗಿ ನಾನು ಸ್ವತಂತ್ರವಾಗಿ ಏನು ಮಾಡಲಿ ಸಾಧ್ಯ ಇಲ್ಲ, ಏನು ಮಾಡುವುದಿಲ್ಲ ಎಂಬತಕ್ಕಂತಹ ತಾತ್ಪರ್ಯವನ್ನು ಅವರಲ್ಲಿ ಹೇಳ್ತಾರೆ. ಅಂದರೆ ನಾನು ವೀಣೆ ಇದ್ದಂತೆ, ವೀಣೆ ಎಂಬತಕ್ಕಂಥದ್ದು ಇಟ್ಟಿದ್ರೆ ಸುಮ್ಮನೆ ಇರುತ್ತೆ, ಅದನ್ನು ನುಡಿಸ್ತಕ್ಕಂಥ ಒಬ್ಬ ವೈಣಿಕ ಬೇಕು. ನಾನು ವೀಣೆ ಆದರೆ ಮಧ್ವಾಚಾರ್ಯ ಇದ್ದಾರೆ, ಅವರು ವೈಣಿಕರು. ಏನೇನು ಹೇಳಿದ್ದೇನೋ, ಏನೇನು ಮಾತಾಡಿದ್ದೇನೋ, ಏನದಂತ ಬರೆದಿದ್ದೇನೋ, ಅದೆಲ್ಲವೂ ಕೂಡ ಪರ ಮಧ್ವಾಚಾರ್ಯರ ಅನುಗ್ರಹದಿಂದ ಆಗಿದ್ದು ಎಂಬ ವಿಶೇಷವನ್ನು ಹೇಳ್ತಾರೆ. ವಾದಿರಾಜರು ಅವರ ಇದನ್ನು ನೋಡಿದಾಗ 1480 ಹಿಡಿದು 1600 16ನೇ ಶತಮಾನದವರೆಗೂ 120 ಕಾಲ ಅಮೋಘವಾಗಿ ಜೀವನ ಮಾಡಿದರು. ಅವರ ಜೀವನದಲ್ಲಿ ಒಂದು ಕ್ಷಣವೂ ವ್ಯರ್ಥ ಆಗಿರಲಿಕ್ಕಿಲ್ಲ. 8 ಸನ್ಯಾಸ ತೀರಿಕೊಂಡವರು 1600 ಅಂತ ಹೇಳಿದ್ರೆ, 120 ಬದುಕಿದ್ರು ಅಂದರೆ 112 ಕಾಲ ಅಮೋಘವಾಗಿರತಕ್ಕಂಥ ಬ್ರಹ್ಮಚರ್ಯದಿಂದ ಕೂಡಿರುವ ಶುದ್ಧವಾದ ಒಂದು ಯತಿಗಳ ಒಂದು ಜೀವನ ಎಂಬ ನಡೆದಿದೆ. ಬಹುಶಃ ಯಾವ ಆಚಾರ್ಯ ಮತದಲ್ಲಿಯೂ ಕೂಡ 112 ಕಾಲ ಸನ್ಯಾಸಿ ಜೀವನ ನಡೆಸಿದ ಒಬ್ಬ ವ್ಯಕ್ತಿ ನಮ್ಮ ಇವರು ವಾದರಾಜರು ಬಿಟ್ಟು ಬೇರೆ ಇನ್ನಾರು ಸಿಗೋದಿಲ್ಲ. ಎಲ್ಲ 50-60 ಜಾಸ್ತಿ ಇರಬಹುದು. ಆದರೆ ಇವರು 112 ಕಾಲ ಇದ್ದಾರೆ, ಮಾಡಿದ್ದಾರೆ, ಒಂದು ಜೀವನ ಮಾಡಿದ್ದಾರೆ, ಸನ್ಯಾಸ ಜೀವನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಸಾಮಾನ್ಯವಾಗಿರತಕ್ಕಂಥದ್ದಲ್ಲ. ಅದಕ್ಕಾಗಿ ಅವರಿಗೆ ಶ್ರೀಮಧ್ವಃ ಕಲ್ಪವೃಕ್ಷಶ್ಚ, ಮಧ್ವಾಚಾರ್ಯ ಕಲ್ಪವೃಕ್ಷ ಅಂತ. ಜಯಾಚಾರ್ಯಸ್ತು ಧೇನವಃ, ಕಾಮಧೇನುಗಳು ಅಂತ ಹೇಳಿದ್ರೆ ಜಯಾಚಾರ್ಯರು ಅಂದ್ರೆ ಏನು, ಜಯತೀರ್ಥರು. ಚಿಂತಾಮಣಿಸ್ತು ವ್ಯಾಸಾರ್ಯಾಹ, ಚಿಂತಾಮಣಿ ಯಾರು? ಚಿಂತ ಅಂದರೆ ಚಿಂತಿತವಾದ ಮಣಿ, ಕೇಳಿದ್ದೆಲ್ಲ ಕೊಡತಕ್ಕಂಥ ಮಣಿ ಯಾರು ಅಂದರೆ ವ್ಯಾಸರಾಜರು ಅಂತ ಹೇಳ್ತಾರೆ. ಇದನ್ನು ಶ್ರೀಮುಷ್ಟ ಮಹಾತ್ಮೆಯಲ್ಲಿ ಹೇಳತಕ್ಕಂಥದ್ದು. ಇಂತಹ ಒಂದು ಮೂರು ಒಬ್ಬೊಬ್ಬರಿಗೆ ಒಂದೊಂದು ಇದೆ. ಈ 3 ಜನ ಅನುಗ್ರಹವೂ ಕೂಡ ಈ ಒಂದು ವಾದ್ಯರಾಜರಲ್ಲಿ ಇದೆ. ಅದಕ್ಕೋಸ್ಕರವಾಗಿ ಅವರನ್ನ ಚಿಂತಾಮಣಿಗಳು ಹೌದು, ಕಾಮಧೇನು ಹೌದು, ಕಲ್ಪವೃಕ್ಷ ಹೌದು ಅಂತ ಹೇಳಿದರು. ಆದ್ದರಿಂದ ಕಾಮಧೇನು ಯಥಾಪೂರ್ವಂ ಸರ್ವಾಭೀಷ್ಟ ಬಲಪ್ರದ ತಥಾಗಳು ವಾದಿರಾಜ ಶ್ರೀಪಾದೋ ಭೀಷ್ಟದ ಸದಾಂ ಅಂತ ಹೇಳ್ತಾರೆ. ಹೋಯ್ತು ಪರವಾಗಿಲ್ಲ. ಹೀಗಾಗಿ ಇನ್ನು ವಾದಿರಾಜರ ಬೃಂದಾವನ ಪ್ರವೇಶ ನೋಡೋಣ. ನಮ್ಮ ಮಾಧ್ವೈದ್ಯಗಳು ಬೇಕಾದಷ್ಟು ಜನ ಹೋಗಿದ್ದಾರೆ, ಎಲ್ಲ ಬೃಂದಾವನಸ್ಥರಾಗಿದ್ದಾರೆ. ವಾದಿರಾಜರ ಒಂದು ಬೃಂದಾವನದ ವೈಶಿಷ್ಟ್ಯ ಮಾತ್ರ ಬೇರೆ ಯಾರಲ್ಲೂ ಕಾಣಬರೋದಿಲ್ಲ. ಅವರ ಆದ ನಂತರ ರಾಘವೇಂದ್ರ ತೀರ್ಥರು ಅದೇ ರೀತಿ ಬೃಂದಾವನ ಪ್ರವೇಶ ಮಾಡಿದ್ದಿದೆ ಹೊರತಾಗಿ ಇನ್ನು ಆಮೇಲೆ ಯಾವ ದೃಷ್ಟಾಂತಗಳು ಇಲ್ಲ. ಬಹುಶಃ ಅವರಿಗೆ ಪರಮಾತ್ಮನ ಆದೇಶ ಬಂದಿಲ್ಲದೇ ಇರಬಹುದು, ಇವರಿಬ್ಬರಿಗೆ ಬಂದಿರಬಹುದು ಅಷ್ಟೇ. ವಾದಿರಾಜರಿದ್ದಾರಲ್ಲ ಅವರು ಅಲ್ಲಿ ಅಲ್ಲಿ ನೋಡಿ ಇದು ಫೋಟೋ ಇದ್ದಲ್ಲ, ಅದರ ಪ್ರಕಾರವಾಗಿ ಅವರು ಮೊದಲು ಪಂಚ ಬೃಂದಾವನ ಸ್ಥಾಪನೆ ಮಾಡಿದರು ಅವರೇ. ಆಮೇಲೆ ಹನುಮ ಭೀಮ ಮಧ್ವ ರಾಮ ಕೃಷ್ಣ ವೇದಿವ್ಯಾಸ ಇದೆಲ್ಲ ಸ್ಥಾಪನೆ ಮಾಡಿದರು. ಮಧ್ಯದಲ್ಲಿ ಹೈಗ್ರೀವ ದೇವರು, ಅದರ ಪಕ್ಕ ಪಕ್ಕದಲ್ಲಿ ವಾಯುದೇವರು ಮತ್ತು ಬ್ರಹ್ಮದೇವರು ಅದರೊಳಗಡೆ ಮಧ್ಯದಲ್ಲಿ. ಆಮೇಲೆ ಇವರು ಹೋಗಿ ಸೇರ್ಕೊಳ್ಳೋರು, ಅವ್ರ ಜೊತೆ ಸೇರ್ಕೊಳ್ಳೋರು, ಆ ರೀತಿ ಮಾಡಿದರು. ಅಂದರೆ ಪರಮಾತ್ಮ ಹೈಗ್ರೀವ ದೇವರೇನಿದ್ದಾರೆ ಅವರು, ಅವರ ಪಕ್ಕ ಎಡಬಲಗಳಲ್ಲಿ ಬ್ರಹ್ಮದೇವರು ಮತ್ತು ವಾಯುದೇವರು, ಅವರ ಸಮೀಪದಲ್ಲಿ ಇವರು ಹೋಗೋದು ಅಂತ ಹೇಳಿದ್ರೆ ಅವರ ಸ್ವರೂಪ ಏನು ಅಂತ ನಾವು ವಿಚಾರ ಮಾಡಬಹುದು. ನಾವು ಆ ಬೃಂದಾವನವನ್ನು 25 ವರ್ಷದ ಕಾಲ ಅವರೇ ಪೂಜೆ ಮಾಡಿದರು. ತಾವು ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಬೃಂದಾವನಗಳನ್ನು ತಾವೇ 25 ವರ್ಷ ಪೂಜೆ ಮಾಡಿ ಇನ್ನೂ ಹೆಚ್ಚು ಸನ್ನಿಧಾನ ಬರುವಂತೆ ಮಾಡಿ ಆಮೇಲೆ ಎಲ್ಲರೂ ನೋಡ್ತಾ ಇರುವಾಗಲೇ ಸಶರೀರ ಸಜೀವ ಬೃಂದಾವನ ಪ್ರವೇಶ ಮಾಡಿದರು. ಇಂತಹ ಒಂದು ವ್ಯಕ್ತಿತ್ವ, ಇಂತಹ ಒಂದು ತಪಸ್ಸು ಯಾರಿಗೂ ಬರಲು ಸಾಧ್ಯ ಇಲ್ಲ. ಆದ್ದರಿಂದ ಅಂತಹ ಈಗಲೂ ಕೂಡ ಆ ಬೃಂದಾವನದಲ್ಲಿ ಇದ್ದುಕೊಂಡು ಎಲ್ಲ ಭಕ್ತರ ಅಭೀಷ್ಟವನ್ನು ಪೂರ್ತಿ ಮಾಡ್ತಾ ಇದ್ದಾರೆ. ಯಾರು ಏನು ಬೇಕು, ಸಂತಾನಾದಿಗಳು ಬೇಕಾ, ಅದಕ್ಕೂ ತಯಾರು, ಅದಕ್ಕೆ ಒಳ್ಳೆಗೆ ತಯಾರಾಗಿದ್ದಾರೆ. ಜ್ಞಾನ ಬೇಕಾ, ಜ್ಞಾನವನ್ನು ಕೊಡ್ತಾರೆ. ಅಥವಾ ಯಾವುದಾದ್ರೂ ತೊಂದರೆ ಆಗ್ತಾ ಇದೆ ನಮಗೆ, ತೊಂದರೆ ಪರಿಹಾರ ಮಾಡ್ತಾರೆ. ಹೀಗಾಗಿ ಒಂದು ವಿಚಿತ್ರವಾದ ಒಂದು ವ್ಯಕ್ತಿತ್ವ ಉಳ್ಳಂತಹ ವಾದಿರಾಜರು ಅಂತ ಹೇಳಿದ್ರೆ ಅಂತಹ ಒಂದು ಮಹಾನುಭಾವರು ನಮಗೆ ದೊರಕೋದು ಬಹಳ ಕಷ್ಟ. ಅಂತಹ 120 ವರ್ಷಗಳಲ್ಲಿ ತಮ್ಮ ಜೀವನದಲ್ಲಿ ಮಾಡಿರತಕ್ಕಂಥ ಘನ ಕಾರ್ಯಗಳು ಎಂಥದ್ದು. ಅವರ ತಪಶಕ್ತಿ ನೋಡ್ತೀರಾ, ಅದರಲ್ಲೂ ಅಂತಹ ತಪಸ್ಸು. ಈಗಲೂ ಕೂಡ ನಾವು ಸೋದೆ ನಾವು ಹೋದ್ವಿ ಅಂದರೆ ಅಲ್ಲಿ ತಪೋವನ ಅಂತಿದೆ, ಅದು ಶಾಲ್ಮಲಿ ನದಿಯ ದಂಡೆ, ಅಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿರತಕ್ಕಂಥ ಜಾಗ ಇದೆ. ಈಗಲೂ ಕೂಡ ಆ ತಪಸ್ಸು ಮಾಡಿರತಕ್ಕಂಥ ಜಾಗ ಗುರುತು ಕೂಡ ಹಾಗೆಯೇ ಇದೆ. ವೇದವೇದ್ಯ ವೇದ ನಿರ್ದಿತರೆ ಇದ್ದಾರಲ್ಲ ಅವರು ಅದನ್ನು ವಿಶೇಷವಾಗಿ ಅದನ್ನು ಗುರುತೆಲ್ಲ ಮಾಡಿ ಅಲ್ಲಿ ತಪಸ್ಸು ಮಾಡ್ತಾ ಜಾಗವನ್ನು ಕಣ್ಣು ಹಿಡಿದು ನಮಗೆ ಉಪಕಾರ ಮಾಡಿಕೊಟ್ಟಿದ್ದಾರೆ. ಅಂತಹ ಒಂದು ತಪೋವನ ಎಂಬತಕ್ಕಂಥದ್ದಿದೆ ಅಲ್ಲಿ. ತಪಶಕ್ತಿ ನೋಡಿದ್ರೆ ಆ ರೀತಿ ತಪಸ್ಸಿದೆ. ಇನ್ನು ಜ್ಞಾನದ ಹಿರಿಮೆ ನೋಡಿದ್ರೆ ಹೇಳಿಕೆ ಸಾಧ್ಯ ಇದೆ. ಎಂಥ ಒಂದು ಜ್ಞಾನ, ಆಗಿನ ಕಾಲದಲ್ಲಿ ಬಂದಿರತಕ್ಕಂಥ ಷಡ್ ದರ್ಶನೇ ವಲ್ಲಭ ಅಂಕ ಇರ್ತಾರೆ. ಆರು ದರ್ಶನಗಳು ಕೂಡ ವಾಕ್ಯಾರ್ಥ ಮಾಡಬಹುದಾಗಿತ್ತು ಇವರಲ್ಲಿ. ಆರು ದರ್ಶನಗಳಿದೆ, ಅಷ್ಟು ಜನ ವಾದ ಮಾಡಿದ್ದಾರೆ. ಎಲ್ಲರೂ ಕೂಡ ಇವರಿಗೆ ಅವರ ಪಾಂಡಿತ್ಯಕ್ಕೆ ಸೋತು ಹೋಗಿ ಅವರು ದಾಸರಾಗಿದ್ದಾರೆ. ಕೆಲವು ಎಷ್ಟೋ ಜನ ಅವರ ಪ್ರತಿಮೆಗಳು ಕೊಟ್ಟಿದ್ದಾರೆ, ಕೆಲವೆಲ್ಲ ಘಂಟ ಅದನ್ನು ಕೂಡ ಕೊಟ್ಟಿದ್ದಾರೆ. ಒಬ್ಬ ಬಸವಾ ಭಟ್ಟ ಎಂಬತಕ್ಕಂಥವನು ವಾದಿರಾಜರ ಒಂದು ಇದರಲ್ಲಿ ವಾಕ್ಯಾರ್ಥದಲ್ಲಿ ಅವನು ಸೋತು ಹೋಗಿ ಕಡೆಗೆ ಅವರು ಶರಣಾಗತನಾಗಿ ಅವನು ಬಂದ ಕೂಡಲೇ ಘಂಟಾನಾದ ಮಾಡ್ತಾ ಇದ್ದ. ನನ್ನನ್ನು ಗೆಲ್ಲೋರು ಯಾರಿದ್ದೀರಿ ಅಂತ, ಬಸವನ ಅನುಗ್ರಹ ಇತ್ತು ಅಂತ ಅವನಿಗೆ ವಿಶೇಷ, ನಂದಿ ಅನುಗ್ರಹ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅಂಥವನು ಅಂಥವನ್ನು ಸೋಲಿಸಿ ಆ ಘಂಟೆ ನಿಲ್ಕೊಂಡಿದ್ದಾರೆ. ಈಗಲೂ ಕೂಡ ಸೋದೆಯ ಮಠದಲ್ಲಿ ನೋಡಿದ್ರೆ ಅಲ್ಲಿ ನಂದಿ ಇರತಕ್ಕಂಥ ಒಂದು ಘಂಟೆನೇ ಇರೋದು, ಈಗಲೂ ಕೂಡ ಇರೋದು. ಅಂದರೆ ನಮ್ಮಲ್ಲಿ ಯಾರಾದರೂ ನಂದಿ ಇರೋದನ್ನು ಯಾರನ್ನು ಪೂಜೆ ಮಾಡ್ತಾರೆ, ಹನುಮ ಇರಬೇಕು ಗರುಡ ಇರಬೇಕು ಅಂತ ಹೇಳ್ತೀವಿ ಅಷ್ಟೇ ಹೊರತಾಗಿ, ಆ ನಂದಿ ಇರೋದು ಅಂತ ಹೇಳಿದ್ರೆ ಅದು ಗೆದ್ದುಕೊಟ್ಟಿರತಕ್ಕಂಥದ್ದೊಂದು, ಅಂತಹ ಒಂದು ಗುರುತಿಗಲು ಕೂಡ ನಾವು ನೋಡಬಹುದಾಗಿದೆ. ಅದೇ ರೀತಿ ಸಾಲಿಗ್ರಾಮಗಳು, ದೇವಸ್ಥಾನ ದೇವರ ಸಾಲಿಗ್ರಾಮಗಳು ಎಷ್ಟಿದೆ ನೋಡಿ. ಮೇಲೆ ಕೂತಿರತಕ್ಕಂಥ ನರಸಿಂಹದೇವರು ಇದ್ದಾರಲ್ಲ, ವಾದಿರಾಜರ ಪೂಜೆ ಮಾಡತಕ್ಕಂಥದ್ದು ಮೇಲೆ ಇರ್ತಾರಲ್ಲ, ಅದು ನರಸಿಂಹದೇವರು. ಅದು ಭೀಮಸೇನ ದೇವರು ಪೂಜೆ ಮಾಡಿಕೊಟ್ಟಿರತಕ್ಕಂಥದ್ದು, ಅಂತಹ ನರಸಿಂಹದೇವರು ಪ್ರತಿಮೆ ಮೇಲೆ ಅಲ್ಲಿ ಕೂರಿಸುತ್ತಾರದು. ಅದರ ಪಕ್ಕದಲ್ಲಿ ಪಚ್ಚೆ ಬಿಟ್ಟಲ್ಲ ಅಂತ ಒಂದು ಹೇಳ್ತಾರೆ. ಆ ವಿಠಲೆ ಇದೆ, ಜೈನರು ಇದ್ದಾರಲ್ಲ, ಆ ಜೈನರು ಹೋದಾಗ ನಾವು ನಿಮ್ಮ ದೇವಸ್ಥಾನಕ್ಕೆ ಬರಬೇಕಾದ್ರೆ, ನಿಮ್ಮ ಬಸದಿ ಬರಬೇಕಾಗಿದ್ದರೆ ಅಲ್ಲಿ ಸಿಗಿರುವ ಒಂದು ಪ್ರತಿಮೆ ನಮ್ಗೆ ಕೊಡಬೇಕು ಅಂತ ಹೇಳ್ತಾರೆ. ಅಲ್ಲಿ ವಿಠಲ ಪ್ರತಿಮೆ ಕೊಡಬೇಕು ಅಂತಾರೆ. ವಿಠಲ ಪ್ರತಿಮೆ ಎಲ್ಲಿದೆ ನಮ್ಮ ಹತ್ರ ಅಂತ ಅವ್ರು ಅನ್ಕೊಂತ. ಆದರೆ ಅಲ್ಲಿರತಕ್ಕಂಥ ಜೈನ ಪ್ರತಿಮೆ ಇದೆಲ್ಲ ಅದು ವಿಠಲ ಪ್ರತಿಮೆ ಆಗಿಬಿಡುತ್ತೆ ಇವರು ತಪಶಕ್ತಿಯಿಂದ. ನೋಡಿ ಅಲ್ಲಿ ಪ್ರತಿಮೆ ಅಲ್ಲಿದೆ, ಅದು ನಮ್ಗೆ ಕೊಡಬೇಕು ಅಂತ ಹೇಳಿದ ಕೂಡ ಆ ಪ್ರತಿಮೆ ಕೊಡ್ತಾರೆ. ಆ ಪಕ್ಕದಲ್ಲಿ ಅದಿಟ್ಟಿದ್ದಾರೆ ಪಚ್ಚೆ, ಪೂರ್ತಿ ಪಚ್ಚೆ. ಅಂತಹ ಒಂದು ಪ್ರತಿಭೆ ಬರ್ದೇ ಇಟ್ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿ ಕುರುಕ್ಷೇತ್ರ ಸಾಲಿಗ್ರಾಮ ಅಂತ ಅಂದ್ರೆ ಏನು, ಒಂದು ಕ್ಷೇತ್ರ ಅಂದ್ರೆ ಹನ್ನೆರಡು, ಒಂದು ಕ್ಷೇತ್ರ ಅಂದ್ರೆ ಹನ್ನೆರಡು ಸಾಲಿಗ್ರಾಮ ಅಂತದ್ದು, ಹನ್ನೆರಡು ಕ್ಷೇತ್ರ ಇದ್ರೆ ಅದನ್ನು ಕುರುಕ್ಷೇತ್ರ ಅಂತ ಕರೀತಾರೆ. ಅಂತಹ ಒಂದು ಸಾಲಿಗ್ರಾಮ ಪೆಟ್ಟಿಗೆಗಳನ್ನ ಸಂಪುಟದಲ್ಲಿ ಇಟ್ಟು ಅದನ್ನು ಪೂಜೆ ಮಾಡ್ತಾ ಇದ್ದಾರೆ. ಅದು ಅವರು ಸಂಪಾದನೆ ಮಾಡಿರತಕ್ಕಂಥ ಒಂದು ಸಾಲಿಗ್ರಾಮಗಳು ಇದೆ. ಆಮೇಲೆ ಕೆಳಗಡೆ ಬಂದರೆ ಭೂವರಾಹ ದೇವರು, ಅದು ಮಧ್ವಾಚಾರ್ಯ ಕರಾಚಿತವಾಗಿರತಕ್ಕಂಥದ್ದು. ವಿಷ್ಣು ತೀರ್ಥರೇನಿದ್ದಾರೆ ಅವರಿಗೆ ಹೋದ ಮೇಲೆ ವಿಷ್ಣು ತೀರ್ಥ ಮೂಲಕವಾಗಿ ಇವರು ಬಂದಿರತಕ್ಕಂಥದ್ದು ಪ್ರತಿಮೆ ಅದು. ಅದು ಭೂ ವರಾಹ ದೇವರಿದ್ದಾರೆ, ಅದು ಪ್ರತಿಮೆ ಸಂಸ್ಥಾನ ಪ್ರತಿಮೆ ಭೂ ವರಾಹ ದೇವರು ಅಂತ. ಅದಾದಮೇಲೆ ತಿರುಪ್ತಿಗೆ ಹೋಗಿದ್ದರು. ತಿರುಪ್ತಿ ಹೋದಾಗ ಶ್ರೀನಿವಾಸ ದೇವರು ಕೇಳ್ತಾರೆ, ನನಗೇನು ಎಲ್ಲರೂ ಕೂಡ ಬರೀ ಆ ನೆಲ್ಲಿಕಾಯಿ ಹಾರವನ್ನು ಹಂಗೆ ಹಾಕ್ತಾ ಇದ್ದಾರೆ, ಅದರ ನೀನು ಒಂದು ಸಾಲಿಗ್ರಾಮ ಹಾರ ಹಾಕು ಅಂತ ಕೇಳ್ತಾರೆ. ಆಯಿತು ಅಂತ ಹೇಳ್ಬಿಟ್ಟು ಗಂಡಿಗೆ ಹೋಗ್ತಾರೆ. ಅಲ್ಲಿ ಹೋದ ರಾಜ ಹೇಳ್ತಾನೆ, ನಾವು ಸಾಲಿಗ್ರಾಮನ ಕೊಡೋದಿಲ್ಲ, ಅದನ್ನು ನೀ ಬೇಕಾದ್ರೆ ನೀರಲ್ಲಿ ಮುಳುಗಿ ಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಅಂತ ಹೇಳ್ತಾನೆ. ಅವನಿಗೇನು ನಿಶ್ಚಯ ಅಂತ ಹೇಳಿದ್ರೆ ಅವರು ಸಮ ನೀರು ಮುಳುಗಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ವಜ್ರಕ್ಕೆ ವಜ್ರಕೀಟ ಅಂತಿದೆ, ಅದು ಕಚ್ಚಿಬಿಡ್ತು ಅಂತ ಹೇಳಿದ್ರೆ ಆಗೋದಿಲ್ಲ, ಅಲ್ಲಿ ಇರಲಿಕ್ಕೆ ಆಗೋದಿಲ್ಲ, ಅಲ್ಲಿ ಮೇಲೆ ಬಂದ್ಬಿಡ್ತಾರೆ ಅಂತ ಅವನು ಕೊಡಲ್ಲ ಅಂತ ಹೇಳುವ ರೀತಿಯನ್ನು ಈ ರೀತಿ ಹೇಳಿದ. ಆ ಸಂದರ್ಭದಲ್ಲಿ ವಾದಿರಾಜರು ಒಂದು ಪರಮಾತ್ಮನ ಹಾಕಿರತಕ್ಕಂಥ ತುಳಸಿ ಮಾಲೆಯನ್ನು ಹಾಕ್ಕೊಂಡು ನೀರಲ್ಲಿ ಮುಳುಗಿದ್ರು. ಒಂದೊಂದು ಸರಿ ಇಷ್ಟು ಸಾಲಿಗ್ರಾಮ ತಗೊಂಡು, ಆದರೆ ಆ ವಜ್ರಕೀಟ ಏನಿದೆ ಅದಕ್ಕೆ ತುಳಸಿ ಮಾಲೆ ಏನು ಹಾಕ್ಕೊಂಡಿದ್ದೆ ಏನು ಮಾಡೋಲ್ಲ ಅವ್ರನ್ನ ಅಂತ. ಅದು ಅವನಿಗೆ ಗೊತ್ತು, ಸರ್ವಜ್ಞರಿಗೆ ಗೊತ್ತು ಅಷ್ಟೇ, ಅವ್ರಿಗೇನು ಗೊತ್ತಿಲ್ಲ. ಆ ಸಾಲಿಗ್ರಾಮಗಳೆಲ್ಲ ಬಂದವು, ಅನಂತರದಲ್ಲಿ ಅದನ್ನೆಲ್ಲ ಸಹಾರ ಮಾಡಿದವರೇ ತಗೊಂಡೋಗಿ ಆ ಪರಮಾತ್ಮ ಹಾಕಬೇಕು ಅಂತ ಹೋಗುವಾಗ ಆ ಪರ್ವತದ ಬಂದರೆ ಪೂರ್ಣವಾಗಿ ಪರ್ವತ ಪೂರ್ತಿ ಸಾಲಿಗ್ರಾಮ ಕ್ಷೇತ್ರವೇ, ಅಷ್ಟೊಂದು ಸಾಲಿಗ್ರಾಮ ಕ್ಷೇತ್ರದಲ್ಲಿ ಇರತಕ್ಕಂಥ ಭಗವಂತ ಇದ್ದಾನಲ್ಲ, ಅವನಿಗೆ ಈ ಸಾಲಿಗ್ರಾಮ ಆಗಬೇಕಾಗಿತ್ತು ಅಂದರೆ ಭಕ್ತರಲ್ಲಿ ಒಂದು ಅವಕಾಶ ಕೊಡೋದು ಭಕ್ತರಿಗೆ ಅಂಥದ್ದು, ಭಕ್ತ ವಾತ್ಸಲ್ಯವನ್ನು ತೋರಿಸುವ ರೀತಿ ಇದು. ಅಷ್ಟಾದ್ಕೊಳ್ಳಿ ಇಂತಹ ಸಾಲಿಗ್ರಾಮದ ಮೇಲೆ ಕಾಲಿಡಬಾರದು ಅಂತ ಹೇಳಿ ಅವರು ಮಂಡಿಯಿಂದ ಹತ್ಕೊಂಡು ಹೋದ ಬೆಟ್ಟ ಪೂರ್ತಿ. ಆಮೇಲೆ ಆ ಪರಮಾತ್ಮ ದರ್ಶನ ಮಾಡಿದ್ರು. ಅಷ್ಟರಲ್ಲಿ ದೇವರ ದರ್ಶನದ ಸಮಯ ಮೀರಿತ್ತು, ಇಲ್ಲ ಇವತ್ತಾಗಲ್ಲ ನಾಳೆ ಬನ್ನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಲ್ಲೇ ಮಾತಾಡ ಬಂದು ವಿಮಾನ ಶ್ರೀನಿವಾಸ ಇದ್ರೆ ಅಲ್ಲಿ ಕೂತ್ಕೊಂಡು ಆ ಪರಮಾತ್ಮ ಸ್ತೋತ್ರ ಮಾಡ್ತಾ ಅಲ್ಲೇನೇ ವಿಮಾನ ಶ್ರೀನಿವಾಸ ದರ್ಶನ ಕೊಟ್ಟ ಅವರಿಗೆ. ಇದು ಗೊತ್ತಾಯಿತು ಅವರಿಗೆ, ಸಾಮಾನ್ಯ ವ್ಯಕ್ತಿಗಳ ಮಹಾನುಭಾವರು ಅಂತ ಹೇಳಿ ಗೊತ್ತಾಯಿತು. ತಕ್ಷಣ ಅವನ್ನು ಕರೆಸಿ ಪುನಃ ಬಾಗಿಲನ್ನು ತೆಗೆದು ಆಮೇಲೆ ಅವ್ರಿಗೆ ದರ್ಶನಕ್ಕೆ ಅವಕಾಶ ಕೊಟ್ಟು ಆಗ ಹಾರವನ್ನು ತೆಗೆದುಕೊಂಡು ಹೋಗಿ ಆ ಪರಮಾತ್ಮ ಹಾಕಬೇಕು ಅಂತ ಹಿಂಗಂದ್ರೆ ಪರಮಾತ್ಮ ಬಗ್ಗಿತಾನೆ ಅದನ್ನು ಹಾರ ಹಾಕಿಸ್ಕೊಂಡಿಲ್ಲ. ವಧು ಇರ್ತಾಳಲ್ಲ ಅವಳ ಹಾರವನ್ನು ಹಾಕುವಾಗ ಆ ವರ ಇರ್ತಾನಲ್ಲ ಪೂರ್ಣವಾಗಿ ಬಗ್ಗಿ ಯಾವ ರೀತಿ ಹಾಕಿಸ್ಕೊಂತಾನೋ ಹಾಗೆ ಇವರು ಕೂಡ ಅದೇ ರೀತಿ ಆಗ್ತದೆ. ಒಂದು ಅಷ್ಟೊಂದಿದೆ. ಆಮೇಲೆ ವಾದರಾಜ ವಿಶೇಷ ಅನುಗ್ರಹ ಮಾಡಿ ಆಮೇಲೆ ಹೇಳ್ತಾರೆ, ನೀ ನನಗೆ ಸಾಲಿಗ್ರಾಮ ಪ್ರತಿಮೆಗಳ ಕೊಟ್ಟಿದ್ದೀಯಲ್ಲ, ನೀನು ನಿಮ್ಮ ಪ್ರತಿಮೆ ಕೊಡ್ತೀನಿ ಅಂತ ಹೇಳಿ ಒಂದು ಜಾಗ ತೋರಿಸಿ ಆ ಮಹಾಂತನಿಗೆ ಹೇಳಿ ಅಲ್ಲಿರತಕ್ಕಂಥ ಶ್ರೀನಿವಾಸ ದೇವರು ಅಂದರೆ ಶ್ರೀದೇವಿ ಭೂದೇವಿ ಸಿದ್ಧವಾದ ಬಂಗಾರದ ಶ್ರೀನಿವಾಸ ದೇವರು ಅದನ್ನು ಈ ಕೊಡೋವರಿಗೆ ಅಂತ ಹೇಳ್ತಾರೆ. ಅವರು ತಂದು ಅದನ್ನು ಕೊಡ್ತಾರೆ. ಹಾಗೆ ಪರಮಾತ್ಮ ಇದ್ದಾನೆ, ಅವನು ಸಾಲಿಗ್ರಾಮ ಪ್ರತಿಮೆಗಳು ಅವನು ತೆಗೆದುಕೊಂಡು ಈ ಬಂಗಾರದ ಪ್ರತಿಮೆಯನ್ನು ಅವರ ಭಕ್ತರು ಕೊಟ್ಟಿದ್ದಾನೆ. ಈಗಲೂ ಕೂಡ ಅವರ ಮಠದಲ್ಲಿ ಆ ಶ್ರೀನಿವಾಸ ದೇವರ ಪ್ರತಿಮೆ ಎಂಬತಕ್ಕಂಥದ್ದು ಈಗಲೂ ಆ ಶ್ರೀನಿವಾಸ ದೇವರು ಪೂಜೆ ಕೊಡ್ತಾರೆ. ಇನ್ನು ಹೈಗ್ರೀವ ದೇವರು, ಹೈಗ್ರೀವ ದೇವರು ಉಪಾಸ್ಯ ಮೂರ್ತಿ, ಸಾಮಾನ್ಯ ರುಜುಗಳ ಉಪಾಸ್ಯ ಮೂರ್ತಿ ತ್ರಿವಿಕ್ರಮ ಅಂತ ಕರೀತಾರೆ, ಅದಕ್ಕೆ ತ್ರಿವಿಕ್ರಮ ಸ್ಥಾಪನೆ ಮಾಡಿದ್ದಾರಲ್ಲಿ. ಅದೇ ರೀತಿ ಇವರು ಕೂಡ ಒಂದು ಹೈಗ್ರೀವ ದೇವರು ಉಪಾಸ್ಯ ಮೂರ್ತಿಗಳು. ಸಾಮಾನ್ಯ ಹೈಗ್ರೀವ ಅಂದರೆ ಅವರು ನೈವೇದ್ಯ ಮಾಡುವಾಗ ಹೈಗ್ರೀವನ್ನು ನೈವೇದ್ಯ ಮಾಡ್ತಾರೆ. ಮೊದಲಿಂದಲೂ ಇದ್ದಿದ್ದ ಪದ್ಧತಿ ಏನು, ವಾದರೆ ಆದರೆ ಪುನಃ ಅದನ್ನು ಬೆಳಗಿರ್ತಂತ ಅದನ್ನು, ಆಗ ಅದನ್ನು ಬೆಲ್ಲ ಮತ್ತು ಆ ಒಂದು ಕಡಲೆ ಬೇಳೆಯನ್ನು ಹಾಕಿಬಿಟ್ಟು ಅದನ್ನು ನೈವೇದ್ಯ ಮಾಡಿ ಅವರ ತಲೆ ಮೇಲೆ ಇಟ್ಕೊಳ್ತಾ ಇದ್ದರು. ಆಗ ಹೈಗ್ರೀವ ದೇವರು ಬಂದು ಅವರೇ ಕುದುರೆ ಬೇಷದಲ್ಲಿ ಬಂದು ಅದು ತಿಂತ ಇದ್ದರು. ಮಹಾನುಭಾವರಿಗೆ ಇದೆಲ್ಲ ಆಶ್ಚರ್ಯವೇನಲ್ಲ. ಹಾಗೆ ವ್ಯಾಸರಾದರೆ ಅಲ್ಲಿ ಕುಂದಾಪುರದ ಮಠ ಇದೆ, ಅಲ್ಲಿ ಸೂರ್ಯ ಹತ್ರ ಲಕ್ಷ್ಮೀನಾರಾಯಣ ದೇವಸ್ಥಾನ ಇದೆ. ಆ ಲಕ್ಷ್ಮೀನಾರಾಯಣ ದೇವಸ್ಥಾನದ ಮೇಲೆ ನೋಡಿದ್ರೆ ದ್ವಾರದಲ್ಲಿ ದ್ವಾರಗಣಪತಿ ನಿಂತಿದ್ದಾರೆ, ದ್ವಾರಗಣಪತಿ. ಆ ಗಣಪತಿಗೆ ತಾವು ಸಂಪಾದನೆ ಮಾಡಿದ ಅರ್ಧ ಪುಣ್ಯವನ್ನು ಧಾರೆ ಎರೆದು ಅದನ್ನು ಸ್ಥಾಪನೆ ಮಾಡಿದ್ದ. ಯಾರು ಏನು ಕೇಳಿದ್ರು ಇಷ್ಟ ಆತ ಕೊಡತಕ್ಕಂಥದ್ದು ಗಣಪತಿ, ಅಂಥ ಗಣಪತಿ. ಅವರು ಅದಕ್ಕೆ ನೈವೇದ್ಯ ಮಾಡುವಾಗ ಸರಿಯಾಗಿ ಆನೆ ಬರ್ತಾ ಇತ್ತು. ಹಾಗೆ ಇವರು ನೈವೇದ್ಯ ಮಾಡಿ ಸರಿಯಾಗಿ ಹೈಗ್ರೀವ ದೇವರೇ ಕುದುರೆ ವೇಷದಲ್ಲಿ ಬಂದು ಅದನ್ನು ಸ್ವೀಕಾರ ಮಾಡಿದ್ದಾರಂದ್ರೆ ಮಹಾನುಭಾವರಿಗೋಸ್ಕರವಾಗಿ ಪರಮಾತ್ಮ ಯಾವ್ಯಾವ ವೇಷ ಹಾಕ್ಕೊಂಡ್ರೂ ಅವನು ಸಾಕಾಗೋದಿಲ್ಲ, ಆ ರೀತಿ ಮಾಡಿದ್ದ. ಅಂತಂದ್ರೆ ಸ್ವಲ್ಪ ಪ್ರಸಾದಗೊಳಿಸ್ತಾ ಇದ್ರು. ಈ ಕುಹಕರು ಇದ್ದೇ ಇರ್ತಾರಲ್ಲ, ಕೆಟ್ಟವರು ಇಲ್ಲ ಅಂತ ಹೇಳಿದ್ರೆ ಒಳ್ಳೆಯವರು ಆಗೋದಾಗಿ ನಾವು, ಅದಕ್ಕೆ ಕೆಟ್ಟವರು ಇದ್ದೇ ಇರ್ತಾರೆ. ಅವರು ಅದಕ್ಕೆಲ್ಲ ವಿಷ ಬರೆಸಿದಾಗ ಒಂದು ಸ್ವಲ್ಪ ಉಳಿಸೋದಿಲ್ಲ, ಅಷ್ಟು ತಿಂದಾಗ್ತಾರೆ. ಆಮೇಲೆ ನೋಡಿದ್ರೆ ಹೈಗ್ರೀವ ದೇವರು ಇದ್ದಾರಲ್ಲ, ಯಾಕೆ ಯಾಕೆ ಸ್ವಾಮಿ ಇಳಿಸಲೇ ಇಲ್ಲ ಅಂತ ಕೇಳ್ತಾರೆ. ಅದು ವಿಷಭರಿತವಾಗಿತ್ತು, ಅದಕ್ಕೋಸ್ಕರವಾಗಿ ಅದನ್ನು ಅಷ್ಟು ಖಾಲಿ ಮಾಡಿದೆ ಅಂತ ಹೇಳ್ತಾರೆ. ಈಗಲೂ ಕೂಡ ಹೈಗ್ರೀವ ದೇವರ ಕಂಠದಲ್ಲಿ ನೀಲಿ ಆಗಿದೆ ಈಗಲೂ ಕೂಡ. ಅದು ಆ ವಿಷದ ಪ್ರಭಾವ, ವಿಷ ಹಾಕಿದ್ರು ನನಗೆ ಅಷ್ಟನ್ನು ತಿಂದೆ ಜೀರ್ಣ ಮಾಡಿಕೊಂಡೆ ಎಂಬ ಹೇಳುವ ಪರಿಯಷ್ಟೇ ಹೊರತಾಗಿ ವಿಷದಿಂದ ನೀಲಿ ಆಗಿದ್ದಲ್ಲ. ಅವನಿಗೆ ನೀಲ ಮೇಘಶ್ಯಾಮ ಪರಮಾತ್ಮ, ಯಾವ ಮೈಯೆಲ್ಲ ಪೂರ್ತಿ ನೀಲಿನೇ. ಹಾಗೆ ವಿಜೇಂದ್ರ ತೀರ್ಥರು ಅದೇ ರೀತಿ ಅವರು ಅವನಿಗೆ ವಿಷವನ್ನು ಕೊಟ್ಟಾಗ, ಅವರ ವಿಷವನ್ನು ಕುಡಿದಾಗ ಅದು ಆ ನರಸಿಂಹದೇವರ ಭೂಖಂಡಂ ವಾರಣಾಂಡಂ ಸೇರಿದ ನರಸಿಂಹ ಸ್ತುತಿ ಅಷ್ಟಕವನ್ನು ಸ್ತೋತ್ರ ಮಾಡಿಕೊಳ್ಳೆ ಅದಷ್ಟು ಹೋಗಿ ಆ ನರಸಿಂಹದೇವರ ಖಂಡದಲ್ಲಿ ನಿಂತ್ಕೊಂಡು ಆ ವಿಷ ಪೂರ್ತಿ. ಆಮೇಲೆ ಈಗಲೂ ಕೂಡ ಆ ನರಸಿಂಹದೇವರು ಏನಿದ್ದಾರೆ ಅವರ ಕಂಠದಲ್ಲಿ ನೀಲಿ ನೋಡಬಹುದು. ಬೇಕಾದ ಹಾಗೆಲ್ಲ ಹೈಗ್ರೀವ ದೇವರ ಕುತ್ತಿಗೆಯಲ್ಲಿ ನೀಲಿ ನೋಡಬಹುದು, ಅಲ್ಲಿ ವಿಜೇಂದ್ರ ತೀರ್ಥರ ಕುತ್ತಿಗೆಯಲ್ಲಿ ಕೂಡ ನೀಲಿ ನೋಡಬಹುದು. ಅಂತಹ ಒಂದು ಭಕ್ತರಿಗೋಸ್ಕರವಾಗಿ ವಿಷವನ್ನು ತಾನೇ ಪಾನ ಮಾಡ್ತಾನೆ ಅಂದರೆ ಭಕ್ತರು ಯಾರಾಗಿರ್ತಾರೋ ಅಂಥವ್ರ ಕಷ್ಟವನ್ನು ಪರಿಹಾರ ಮಾಡೋದು ಏನು ದೊಡ್ಡ ವಿಶೇಷ ಅಂತ ನಾವು ತಿಳ್ಕೋಬೇಕು. ಇಂತಹ ಒಂದು ವಾದಿರಾಜರ ಮಹಿಮೆಗಳು ಬೇಕಾದಷ್ಟಿದೆ. ಅನಂತರದಲ್ಲಿ ಶ್ರೀಮದಾಚಾರ್ಯರ ಒಂದು ಪ್ರತಿಬಿಂಬ ಅಂತ ಹೇಳಬೇಕು. ಶ್ರೀಮದಾಚಾರ್ಯ ಏನಿದ್ದಾರೆ ಅವರು ಯಾವ್ದಾವುದನ್ನು ಬಿಟ್ಟಿದ್ರು ಅದೆಲ್ಲ ಇವರಿಗೋಸ್ಕರ ಬಿಟ್ಟಾಗಾಯಿತು. ಮಧ್ವಾಚಾರ್ಯ ಬಂದರೂ ಉಡುಪಿ ಕೃಷ್ಣ ಸ್ಥಾಪನೆ ಮಾಡಿದರು, ಆದರೆ ಹನುಮಂತ ಮತ್ತು ಗರುಡ ಇಲ್ಲ ಅಂದರೆ ಅದು ಪ್ರತಿಮೆ ಎನಿಸ್ಕೊಳ್ಳೋದಿಲ್ಲ, ಎಲ್ಲ ಕಡೆ ಇರಲೇಬೇಕು. ಈಗಲೂ ಶ್ರೀಮಾದೇವ್ ನೋಡ್ರಿ, ಸ್ವಯಂ ವ್ಯಕ್ತವಾದ ಪರಮಾತ್ಮ ಅವನು. ಎದುರುಗಡೆ ಗರುಡದೇವ ಇದ್ದಾನೆ, ಅದು ಹಿಂದೆ ಬೇಡಿ ಅಂಜನೇಯ ಇದ್ದಾನೆ, ಇರಲೇಬೇಕು. ಹಾಗಾಗಿ ಇಲ್ಲಿ ಕೂಡ ಇರಬೇಕಾಯಿತು. ಅಯೋಧ್ಯೆಗೆ ಹೋಗಿದ್ದರು, ಅಯೋಧ್ಯೆ ಹೋಗಿರುವಾಗ ಆ ಎರಡು ಪ್ರತಿಮೆ ಬಟ್ಟೆ ಕಟ್ಕೊಂಡು ಬರ್ತಾ ಇದ್ದರು. ಆ ಮುಸ್ಲಿಮ ಇದ್ದಾನೆ, ಅವನೇ ಮಾಡ್ದ, ನೀವೇನು ಆಸ್ತಿ ಹೊಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತೆಗೆಸ್ಬೇಕು ಅಂತ. ಇಲ್ಲಪ್ಪ ಅದು ಕಲ್ಲುಗಳು ಅಷ್ಟೇ, ಇನ್ನೇನಿಲ್ಲ ಅಂತ ಹೇಳಿಕೊಳ್ಳೆ ತೆಗಿಲೇಬೇಕು ಅಂತ ತೆಗೆ ತೋರಿಸಿದ್ರು. ಹನುಮಂತ ಮತ್ತು ಗರುಡ ಇತ್ತು, ಅವನೇ ಮಾಡ್ದ. ಅದಕ್ಕೆ ಇಷ್ಟು ಗಲಾಟೆ ಮಾಡಿದ್ದಕ್ಕೋಸ್ಕರವಾಗಿ ನಿನಗೆ ಸಂಪತ್ತು ನಷ್ಟವಾಗಲಿ ಎಂಬುದಾಗಿ ಶಾಪ ಕೊಟ್ಟವರಿಗೆ ಆನಂತರ ಇದನ್ನು ತೆಗೆದುಕೊಂಡು ವಾಪಸ್ ಬಂದು ಬಂದು ಉಡುಪಿಯಲ್ಲಿ ಸ್ಥಾಪನೆ ಮಾಡಿದ್ರು. ಕೃಷ್ಣ ಪರಮಾತ್ಮನ ಬಲಭಾಗದಲ್ಲಿ ಹನುಮಂತ ದೇವರು, ಅಲ್ಲದೆ ಎಡಭಾಗದಲ್ಲಿ ಗರುಡ ದೇವರು ಸ್ಥಾಪನೆ ಮಾಡಿದ್ರು. ಹಾಗಾದರೆ ಮಧ್ವಾಚಾರ ಮಾಡದಿರತಕ್ಕಂಥ ಕಾರ್ಯವನ್ನು ಇವರು ಮಾಡಿದ್ರು. ಮಧ್ವಾಚಾರ ಎಲ್ಲಿ ಕೂಡ ತಮ್ಮ ಪ್ರತಿಮೆ ಎಲ್ಲೂ ಸ್ಥಾಪನೆ ಮಾಡಿಕೊಳ್ಳಿಲ್ಲ ಅವರು, ಹನುಮಂತರು ಅವರೇ ಸ್ಥಾಪನೆ ಮಾಡಿಲ್ಲ, ತಮ್ಮನ್ನು ತಾವೇ ಸ್ಥಾಪನೆ ಮಾಡ್ಕೊಳ್ತಾರ. ಆಮೇಲೆ ಅವಕಾಶ ಬಂದಿದ್ದು ಇವರಿಗೆ, ಪರ್ಯಾಯ ಇತ್ತು, ಎರಡು ತಿಂಗಳಿಗೆ ಪರ್ಯಾಯ ಇದ್ದಿದ್ದು. ಆಮೇಲೆ ವಾದರಾಜರು ಬಂದಾಗ ಎರಡು ವರ್ಷಕ್ಕೆ ಅದನ್ನು ವಿಸ್ತಾರ ಮಾಡಿದ್ರು. ಯಾಕೆ ಎರಡು ವರ್ಷ ಇತ್ತು ಅಂದರೆ ಏನಾದರೂ ಒಂದು ದೇವಸ್ಥಾನಕ್ಕೆ ಒಂದು ಸೇವೆ ಮಾಡಬಹುದು, ವಿಶೇಷವಾಗಿ ಎರಡು ತಿಂಗಳಿಗೆ ಏನು ಮಾಡಲಿಕ್ಕಾಗುತ್ತೆ, ಯಾರಿಗೂ ಮಾಡಲಿಕ್ಕಾಗಲ್ಲ. ಅದಲ್ಲದೆ ಆ ಕೃಷ್ಣ ಪರಮಾತ್ಮನಿಗೆ ಭಕ್ತರು ಕೊಟ್ಟಿರತಕ್ಕಂಥ ಏನೇನೋ ಆಭರಣಗಳಿದೆ ಅದೆಲ್ಲ ಲೆಕ್ಕ ಮಾಡಿಕೊಳ್ಳಿಕ್ಕೆ ಮೂರು ತಿಂಗಳು ಬೇಕಂತೆ, ಅಷ್ಟೊಂದಿದೆ. ಅಷ್ಟು ಭಕ್ತರು ಕೊಟ್ಟಿರತಕ್ಕಂಥದ್ದು ಕಾಣಿಕೆ, ಒಂದು ವಸ್ತು ಆಚೆಚೆ ಆಗಬಾರದು ಅಂಥದ್ದೆಲ್ಲ ಇದೆ. ಅದಕ್ಕೆ ಮಾಡಿದ್ರೆ ಎರಡು ವರ್ಷ ಮಾಡೋದು, ಎರಡು ವರ್ಷ ಮಾಡಿ ಅನಂತರದಲ್ಲಿ ಅದನ್ನು ದ್ವಂದ್ವ ಮಠಗಳು ಅಂತ ಬೇರೆ ಮಾಡೋದು. ಯಾಕೆಂದರೆ ಒಂದು ಮಠದ ಅಕಸ್ಮಾತ್ ಏನಾದರೂ ಅನಾನುಕೂಲ ಆಯಿತು ಅಂತ ಹೇಳಿದ್ರೆ ಆಗ ಇನ್ನೊಬ್ಬರು ಮಠದಬೇಕು ಸನ್ಯಾಸ ಕೊಡ್ಬೋದು, ಆ ವ್ಯವಸ್ಥೆ ಮಾಡೋದು. ಇದು ವಾದರಾಜರು ಮಾಡಿರ್ತಕ್ಕಂಥದ್ದು. ಕೃಷ್ಣ ಪರಮಾತ್ಮನ ಬೆಳಿಗ್ಗಿಂದ ಹಿಡಿದು ರಾತ್ರಿವರೆಗೆ ಏನು ಪೂಜೆ ಮಾಡಬೇಕು ಅಷ್ಟು ಪೂಜಾ ಕೈಂಕರ್ಯವನ್ನು ಇವರೇ ಮಾಡಿಕೊಟ್ರು, ಇವರೇ ಪ್ರಾರಂಭ ಮಾಡಿದ್ದೆಲ್ಲ ಕೂಡ. ಅಂದರೆ ಮಧ್ವಾಚಾರ ಗೊತ್ತಿಲ್ಲದೆ ಮಾಡಿದ್ದು ತಿಳ್ಕೋಬಾರದು, ಅವರ ಆದೇಶದಿಂದ ಅವರ ಅನುಗ್ರಹದಂತೆ ಅವರು ಮಾಡಿದ್ದಾರೆ ಅಂತ ತಿಳ್ಕೋಬೇಕು ನಾವು. ಕೃಷ್ಣ ಪರಮಾತ್ಮನ ಪೂಜೆ, ತೊಟ್ಲು ಪೂಜೆ ಎಲ್ಲ ಬೇಕಷ್ಟು ಇದ್ದೀವಿ. ಎಲ್ಲ ಪೂಜೆ ಬೆಳಿಗ್ಗಿಂದ ಹಿಡಿದು ಉಷಕ್ಕಾಲದ ಪೂಜೆಯಿಂದ ಅಷ್ಟು ಪರ್ಯಾಯ ವ್ಯವಸ್ಥೆ ಪೂರ್ತಿ ಹಾಗೆ ಮಾಡಿದ್ರು. ಯಾರು ಪರ್ಯಾಯ ಪೀಠವನ್ನು ಏರ್ತಾರ ಅಂಥವ್ರು ಅಲ್ಲಿ ಎರ್ಕಿ ತೀರ್ಥ ಅಂತಿದೆ. ಮಧ್ವಾಚಾರ ದಂಡ ಹೊಡೆದು ಅಲ್ಲಿ ಸರೋವರ ಮಾಡಿದ್ದು, ಅಲ್ಲಿ ಸ್ನಾನ ಮಾಡ್ಕೊಂಡ್ಬರಬೇಕು, ಅದನ್ನು ಮಾಡಿದ್ದು ಇವರೇ. ಎಲ್ಲರಿಗೂ ಮಠದವರು, ಎಲ್ಲ ಮಠದವರು ಬಂದು ಕೃಷ್ಣನ್ ಬೇಕಲ್ವ, ಎಲ್ಲರಿಗೆ ಎಲ್ಲರೂ ಕೃಷ್ಣ ಪರಮಾತ್ಮ ನೋಡಬೇಕು. ಅದಕ್ಕೋಸ್ಕರ ಪ್ರತಿಯೊಬ್ಬ ಮೇಲೆ ಬಂದವ್ರಿಗೆಲ್ಲ ಸನ್ಯಾಸಿಗಳು ಒಂದು ಮಠಕ್ಕೆ ಒಂದೊಂದು ಮಠ ಕೊಟ್ಟರು ತಗೊಳ್ಳಿ. ಕಡೆ ಇವ್ರು ಯಾವುದು ಇಲ್ಲೇ ಇಲ್ಲ ಅಂತ ಆಗೋಯ್ತು. ಒಬ್ರು ಹೇಳ್ತಾರೆ ವಿಜೇಂದ್ರ ತೀರ್ಥರು ಬಂದಿದ್ರು, ಅವರಿಗೆ ಒಂದು ತಮ್ಮ ಮಿತ್ರ ಬಂದಿದ್ದಾನೆ ಅಂತ ಹೇಳಿ ಉಡುಪಿಗೆ ಅವರು ಆ ಎದುರುಗಡೆ ಇರತಕ್ಕಂಥ ಒಂದು ಮಠವನ್ನು ಕೊಟ್ಟರು. ಅವ್ರು ಕೇಳಿದ್ರೆ ನಂಗೆ ಕೃಷ್ಣ ಪರಮಾತ್ಮ ಎದುರುಗಡೆ ಇರೋ ಮಠವನ್ನು ಜಾಗ ನಂಗೆ ಕೊಡ್ಬೇಡಿ ಅಂತ ಅವ್ರು ಕಂಡ್ರು. ಸರಿ ಎದುರುಗಡೆ ಇರತಕ್ಕಂಥ ಎದುರುಗಡೆ ಕೃಷ್ಣ ಪರಮಾತ್ಮ ಇಲ್ಲಿ ಮಂಗಳಾರತಿ ಮಾಡಬಹುದು ಕೃಷ್ಣನಿಗೆ ಆ ರೀತಿ ಮಾಡಿ. ಇನ್ನೊಬ್ಬರು ಈ ದಿಕ್ಕನೇ ಇರೋ ಬೇಕು ಅಂದ್ರು, ಇಬ್ಬರು ಈ ದಿಕ್ಕು ಬೇಕು ಅಂದ್ರು, ಎಲ್ಲ ದಿಕ್ಕು ಬೇಕು ಅಂದ್ರು. ಆಗ್ನೇಯ ದಿಕ್ಕು ಯಾರೂ ತಗೊಳ್ಳಿಲ್ಲ, ಕಡೆಗೆ ಎಲ್ಲ ಕೊಟ್ಟಾದ್ಮೇಲೆ ಆಗ್ನೇಯ ದಿಕ್ಕು ಒಂದು ಉಳಿತು, ಅದನ್ನು ನಾನೇ ಇಟ್ಕೊಳ್ತೀನಿ ಅಂತ ಹೇಳಿ ವಾದರಾಜ ಆಗ್ನೇಯ ದಿಕ್ಕು ತಾವೇ ಇಟ್ಕೊಂಡ್ರು. ಈಗಲೂ ಇರೋದಿಲ್ಲ ಅದು, ಆಗ್ನೇಯ ದಿಕ್ಕಿನಲ್ಲೇ ಇರೋದು ಅದು. ಆಗ್ನೇಯ ದಿಕ್ಕು ಅಂದ್ರೆ ಬೆಂಕಿ, ಅದು ಬೆಂಕಿ ದಿಕ್ಕಿನಲ್ಲಿ ಯಾರು ಮಠ ಮನೆಯೆಲ್ಲ ಕಟ್ಕೊಂತಾರೆ ಅಂಥದ್ದು ಅಲ್ಲ ಕಟ್ಕೊಂಡ್ರು. ಯಾಕೆಂದರೆ ಅವ್ರಿಗೇನು ಅಗ್ನಿ ಏನು ಮಾಡುತ್ತೆ, ಅಗ್ನಿ ನೀವನ ಮಾಡೋ, ಅಗ್ನಿ ಎಂಬುದು ಉರಿಬೇಕಾಗಿದ್ದರೆ ವಾಯುದೇವರು ಬೇಕು. ಆದ್ದರಿಂದ ಅಂತಹ ಒಂದು ಮಠವನ್ನು ಅಲ್ಲಿ ಇಟ್ಕೊಂಡು ಹಾಗೆ ಸೋದೆ ಮಠ ಎಂಬುದಾಗಿ ಒಂದು ಜಾಗವನ್ನು ಮಾಡಿಕೊಂಡು ಅಚ್ಯುತರಾಯ ಅಂತ ಒಬ್ಬ ನಿದ್ದ ವಿಶೇಷವಾದ ಅನುಗ್ರಹವನ್ನು ಮಾಡಿ ಆ ಪ್ರದೇಶವನ್ನು ಸಂಪಾದನೆ ಮಾಡಿದರು. ಶಾಲ್ಮನಿಗೆ ತಪಸ್ಸು ಮಾಡಿದರು, ಅಲ್ಲಿ ಸುಮಾರು ವರ್ಷ ಇದ್ದು ವೇದ ವೈದ್ಯರು ಎಂಬತಕ್ಕಂಥವರಿದ್ದರು. ಇವರಿಗಿಂತ ಅವರೇನೆ ವೃದ್ಧರಾಗ್ಬಿಟ್ರು, ಈಗ ವಾದರಾದ್ರಕ್ಕಿಂತ ಅವರೇ ವೃದ್ಧರಾಗ್ಬಿಟ್ಟಿದ್ದಾರೆ. ಅವ್ರಿಗೇನು ಪರ್ಯಾಯ ಮಾಡಲಿಕ್ಕಾಗಲ್ಲ, ಮುಂದೆ ಸತಿ ಇರ್ತಾರಲ್ಲೂ ಗೊತ್ತಿಲ್ಲ. ಅದಕ್ಕೇನು ಮಾಡಿದ್ರು, ತಮ್ಮ ಒಂದು ಪರ್ಯಾಯ ಮಾಡಬೇಕಾಗಿತ್ತು. ಈಗ ಆ ಪರ್ಯಾಯವನ್ನು ಅವರು ಕೊಟ್ಟು ನಾಲ್ಕನೇ ಪರ್ಯಾಯದಿಂದ ಅದನ್ನು ಸೋದೆಯಲ್ಲೇ ಮಾಡಿದ್ರು. ಆ ಸಂದರ್ಭದಲ್ಲಿ ಉಡುಪಿಯಲ್ಲಿ ಏನೇನಿದೆ ಅಷ್ಟನ್ನು ಇಲ್ಲದ ವ್ಯವಸ್ಥೆ ಮಾಡಿದ್ರು. ಅಲ್ಲಿ ಅನಂತೇಶ್ವರ ಇದ್ದಾನೆ, ಇಲ್ಲಿ ವಿಶ್ವನಾಥ ಸ್ಥಾಪನೆ ಮಾಡಿದ್ರು, ಅಲ್ಲಿ ಕೃಷ್ಣ ಇದ್ದಾನೆ, ಇಲ್ಲಿ ಕೃಷ್ಣ ಸ್ಥಾಪನೆ ಮಾಡಿದ್ರು, ಹೀಗೆ ಪ್ರತಿಯೊಂದು ಸ್ಥಾಪನೆ ಮಾಡಿ ಅಂತ ಅವ್ರಿಗೊಂದು ಅವಕಾಶ ಕೊಟ್ಟು ಆ ಶಿಷ್ಯ ವಾತ್ಸಲ್ಯ ಏನು ಎಂಬುದನ್ನು ತೋರಿಸಿದರು. ಇನ್ನೊಂದು ರೀತಿ ಹೇಳ್ಕೊಂತಾರವರು, ನನಗೆ ನನ್ನ ಹೆಸರಿನಲ್ಲಿ ಒಂದು ತಂತ್ರಸಾರ ಟೀಕೆ ಎಂಬತಕ್ಕಂಥ ಹೆಸರು ಒಂದು ಗ್ರಂಥವನ್ನು ಬರೆದು ಆ ಗ್ರಂಥ ನನ್ನ ಹೆಸರು ಪ್ರಖ್ಯಾತಿ ಮಾಡಿದ್ದಾರೆ ಅಂದರೆ ಅವರು ಮಹಾನುಭಾವತಿ ಏನು ಹೇಳಿದ್ರು ದಯಾ ಅಂತ ಹೇಳ್ಬಿಟ್ಟು ಅವ್ರನ್ನ ಸ್ತೋತ್ರ ಮಾಡ್ತಾರೆ. ಹೀಗಾಗಿ ಇಂತಹ ಒಂದು ವಾದಿರಾಜರ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಅನುಗ್ರಹ ಮಾಡ್ತಾರೆ. ಶ್ರೀಪಾದರಾಜರಾಗಿರುವಾಗ ಅಲ್ಲಿ ಅವರು 60 ಶಾಖೆಗಳನ್ನು ಪರಮಾತ್ಮ ನಿವೇದನೆ ಮಾಡ್ತಾ ಇದ್ರು, ತರಕಾರಿಗಳನ್ನು ನಿವೇದನೆ ಮಾಡ್ತಾ ಇದ್ರು. ಅಂತಹ ಒಂದು ತಾಳಮೆ ಒಂದು ಪ್ರಸಿದ್ಧಿ ಅದಕ್ಕೆಲ್ಲ ಇದೆ ಅವರಿಗೆ. ಒಂದು ಸಾರಿ ಒಂದು ಕಡಿಮೆ ಬಿತ್ತು, ಅದಕ್ಕೆ ಅವರೇ ಮಾಡಿದ್ರು. ಆ ಊರಲ್ಲಿ ಸೇರತಕ್ಕಂಥ ಒಂದು ಬದನೆಕಾಯಿ ಇತ್ತಲ್ಲ, ಅದನ್ನು ತಗೊಂಡು ಅದನ್ನು ಅದಕ್ಕೆ ಎಲ್ಲ ವಿಷಯವನ್ನು ಪರಿಹಾರ ಮಾಡಿ ಪರಮಾತ್ಮ ಸ್ವೀಕಾರ ಮಾಡಬೇಕು ಆ ರೀತಿ ಮಾಡಿ ಶ್ರೀಪಾದರಾಜ ಗುಳ್ಳ ಅಂತ ಹೆಸರು ಅದಕ್ಕೆ. ಅದಿತ್ತು ಗೊತ್ತಿತ್ತು ಅವರಿಗೆ, ಯಾಕಂದರೆ ವ್ಯಾಸರಾಜರು ಏನಿದ್ದಾರೆ ಅವರು ಇವರ ಶ್ರೀಪಾದರಾಜ ಶಿಷ್ಯರು, ವಾದಿರಾಜರು ಮತ್ತು ವಿಜೇಂದ್ರ ತೀರ್ಥ ಇಬ್ಬರು ಕೂಡ ಇವರು ಶಿಷ್ಯರು ಅಂತ ಹೇಳಿದ್ದಾರೆ. ವ್ಯಾಸರಾಜ 24 ಕೇಶವಾದಿಗಳಿಂದ 24 ಜನ ಶಿಷ್ಯರಿದ್ದು ಅಂತ ಹೇಳ್ತಾರೆ. ಅವರಿಗೂ ಕೂಡ ಒಬ್ಬರು ಸಂತ ವಿಜಯೇಂದ್ರ ವಾದಿರಾಜರಿಗೆ ಗುರುಗಳಾದ್ರಿ ಎಂಬುದಾಗಿ ಅರ್ಥ ಬರುವಂತೆ ಅವರು ಪುರಂದಾಸರ ಹಾಡು ಮಾಡಿದ್ದಾರೆ ಅಂತ ಹೇಳಿದ್ರೆ, ವಾದಿರಾಜರು ಕೂಡ ಅವರ ಇದೇನೆ ತಮ್ಮ ಪರಮ ಗುರುಗಳಾಗಿರತಕ್ಕಂಥ ಯಾವ ಶ್ರೀಪಾದರಾಗಿದ್ದಾರೆ ಅವರಿಗೆ ವಾದಿರಾಜರು ಸ್ತೋತ್ರ ಮಾಡಿದ್ದಾರೆ. ಒಂದು ಅಂದರೆ ಅವರ ಸ್ವರೂಪ ಹೇಳತಕ್ಕಂಥದ್ದನ್ನು ಸ್ತೋತ್ರ ಮಾಡಿದ್ದಾರೆ ಅಂತ ಹೇಳಿದರೆ ಅವರ ಒಂದು ವೈಶಿಷ್ಟ್ಯ ನೋಡಬೇಕಲ್ಲ. ಅಂದರೆ ಏನು ಅದು ಇದರಲ್ಲೇ ಮಾಡಿದ್ದಾರೆ, ಯಾವುದರಲ್ಲಿ ಪ್ರೋಕ್ಷೀಶ ವಿಗ್ರಹ ಹೇಳ್ತೀವಲ್ಲ ಅದು ಅಶ್ವಧಾತಿ ಅಂತ, ಅಶ್ವಧಾತಿಯಲ್ಲಿ ಅದನ್ನು ಕೂಡ ಮಾಡಿದ್ದಾರೆ. ಅಂದರೆ ಅಂತಹ ಒಂದು ವಿಶೇಷವಾದತಕ್ಕಂಥ ಗುರುಗಳ ಗುರುಗಳು ಶ್ರೀಪಾದರಾಜರು. ಅಲ್ಲಿ ಒಂದು ಮಾತು ಹೇಳ್ತಾರೆ, ಶ್ರೀಪಾದರಾಜ ಗುಣವರ್ಣನ ಪದ್ಯ ಷಟ್ಕಂ ಶ್ರೀ ವ್ಯಾಸರಾಜ ಶಿಷ್ಯ ಗಣ ಋಷಭೇಣ ಅಂತ ಕೇಳ್ಕೊಂತಾರೆ. ವ್ಯಾಸರಾಜರ ಶಿಷ್ಯ ಗಣ ಋಷಭ ನಾನು ಎಂಬುದಾಗಿ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ ಅವರು. ಅಂತಹ ಒಂದು ಶ್ರೀಪಾದರಾಜರನ್ನು ಕೂಡ ವಾದಿರಾಜರು ಸ್ತೋತ್ರ ಮಾಡಿದ್ದಾರೆ. ಅಂತಹ ವಾದಿರಾಜರು ಗ್ರಂಥಗಳ ಬಗ್ಗೆ ಹೇಳಿಕೋದ್ರೆ ಅದೇ ರೀತಿ ಇವರು ಕೂಡ ಒಂದು ಮಟ್ಟಿಗುಳ್ಳ ಅಂತ ಹೇಳ್ಬಿಟ್ಟು ಅದೆಲ್ಲ ಇರತಕ್ಕಂಥ ಒಂದು ವಿಷವನ್ನೆಲ್ಲ ಹೋಗಲಾಡಿಸಿ ಇನ್ಮೇ ಇದು ಸ್ವೀಕಾರ ಮಾಡಬಹುದು ಅಂತ ಹೇಳಿ ಅವರು ಆ ಆದೇಶ ಮಾಡಿ ಅವತ್ತಿನ ಈಗಲೂ ಕೂಡ ಉಡುಪಿಯಲ್ಲಿ ಅದು ಮಾಡೇ ಮಾಡ್ತಾರೆ ಅದನ್ನು ಅಂತ ಮಟ್ಟಿಗುಳ್ಳ ಅಂತ ಹೇಳಿ ಕೊಟ್ಟಿರತಕ್ಕಂಥದ್ದು ಒಂದು. ಆಮೇಲೆ ಗಣಪತಿಯನ್ನಾಗಿ ಮಾಡಬೇಕು ಅಂತ ಹೊರಟಿರತಕ್ಕಂಥ ಒಬ್ಬ ವ್ಯಕ್ತಿ ಅವನು ಹರಿಗಿರಿ ದೇವರು ಮಾಡಾಕಿದ್ದಾನ, 2 ಎರಕ ಹಾಕಿ ಮಾಡ್ದ, ಎಷ್ಟು ಸತಿ ಮಾಡಿ ಹರಿಗಿರಿ ದೇವರು ಬಂತು. ಕಡೆ ಸ್ವಪ್ನ ಬಿತ್ತು, ನಾಳೆ ಗುರುಗಳು ಬರ್ತಾರೆ ಅವ್ರು ಕೊಟ್ಬಿಡು ಇದನ್ನು ಅಂತ. ಇವರು ಇದು ಬಿತ್ತು ಗುರುತಾಯಿತು, ಇಬ್ಬರು ಬಂದು ಅಲ್ಲಿ ಹರಿಗಿರಿದನ್ನು ಕೊಟ್ಟ. ಅವತ್ತಿನ ಉಪಾಸ ಮೂರ್ತಿ ಆಯಿತು. ಹರಿಗಿರಿ ದೇವರು ಶಂಕ ಮತ್ತು ಚಕ್ರವನ್ನು ಇಟ್ಕೊಂಡಿದ್ದಾರೆ, ನಿಮ್ಮ ಕಡೆ ಪುಸ್ತಕ ಇಟ್ಕೊಂಡಿದ್ದಾರೆ, ಮಣಿ ಇಟ್ಕೊಂಡಿದ್ದಾರೆ. ಅವ್ರ ತಾತ್ಪರ್ಯ ಏನು ಅಂತ ಹೇಳ್ತಾ ವಾದಿರಾಜರವರು ಅದಕ್ಕೆ ಹೇಳ್ತಾ, ಯಾರು ನನ್ನ ಮಂತ್ರವನ್ನು ಶಂಖ ಚಕ್ರಾದಿಗಳನ್ನು ಧಾರಣೆ ಮಾಡಿಕೊಂಡು ನನ್ನ ಮಂತ್ರ ಏನಿದೆ ಹವೋಂ ಹಾಮ ಹಿಗ್ರೀವಾಯನ ಮಹಾಂತ ಮಂತ್ರ, ಆ ಮಂತ್ರವನ್ನು ಯಾರು ಜಪ ಮಾಡ್ತಾರೋ ಅಂಥವರಿಗೆ ನಾನು ಪುಸ್ತಕ ಅಂದರೆ ಜ್ಞಾನವನ್ನು ಕೊಡ್ತೇನೆ, ಮಣಿ ಇಟ್ಕೊಂಡಿದ್ದಾರೆ, ಮಣಿಯನ್ನು ಆವೃತ್ತಿ ಮಾಡ್ತಾ ಇರೋ ಮಂತ್ರವನ್ನು ಆವೃತ್ತಿ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳಿಗೆ ನಾನು ಈ ಪುಸ್ತಕ ಅದಕ್ಕೆ ಜ್ಞಾನವನ್ನು ಕೊಡ್ತೇನೆ ಎಂಬುದಾಗಿ ಅವರು ಅದನ್ನು ಸೂಚನೆ ಮಾಡ್ತಾ ಇದ್ದಾರೆ ಎಂಬುದಾಗಿ ವಾದಿರಾಜರು ಹೇಳ್ತಾರೆ. ಹಾಗಾಗಿ ಅವರು ಸಾರಸ್ವತ ಪ್ರಪಂಚಕ್ಕೆ ಮಾಡಿರತಕ್ಕಂಥ ಉಪಕಾರ ಅಷ್ಟೇ ಇಷ್ಟಲ್ಲ, ಎಷ್ಟೋ ಜನ ರುದ್ರದೇವರನ್ನ ಮಾಧ್ವರು ರುದ್ರದೇವರನ್ನ ದ್ವೇಷ ಮಾಡ್ತಾರೆ ಅಂತ ಒಂದು ಇಟ್ಕೊಂಡಿದ್ರು. ಅದು ಅರ್ಥ ಮಾಡ್ಕೊಳ್ಳದೆ ಮಾಡಿರತಕ್ಕಂಥದ್ದು, ಸರಿಯಾಗಿ ತಿಳಿಯದೆ ಮಾಡಿರತಕ್ಕಂಥ ಮಾತು. ಯಾಕೆಂದರೆ ವಾದಿರಾಜ ಈ ಒಂದು ಅಪವಾದ ಪರಿಹಾರ ಮಾಡಬೇಕು ಅಂತ ಹೇಳಿ ಅಲ್ಲಿ ಹೋದಾಗ ಇಲ್ಲಿ ಧರ್ಮಸ್ಥಳಕ್ಕೆ ಹೋದಾಗ ಅದು ರುದ್ರದೇವನ ಸ್ಥಾಪನೆ ಮಾಡಿದ್ರು. ಆಮೇಲೆ ಅವರ ಸೋದೆ ಮಠ ಇದಲ್ಲ ಅಲ್ಲೇನೆ ಒಂದು ವಿಶ್ವನಾಥನ ಸ್ಥಾಪನೆ ಮಾಡಿದ್ರು ಅಂತ ಹೇಳಿದ್ರೆ ಮಾಧುರಿ ಏನಿದ್ದಾರೆ ಅವರು ಶಿವನ ದ್ವೇಷ ಮಾಡೋದಿಲ್ಲ, ವಸ್ತು ಶಿವನ ಭಕ್ತರೇ, ಅದೇ ಯಥಾಸ್ಥಾನ ಏನು ಸ್ಥಾನ ಕೊಡಬೇಕು ಆ ಸ್ಥಾನ ಕೊಡ್ತೇವೆ ಅಂತ. ಕೆಲವರು ಶಿವನಿಗೆ ಅತಿಯಾದ ಸ್ಥಾನ ಕೊಟ್ಟಿದ್ದಾರೆ, ನಾವು ಆ ರೀತಿಯೂ ಕೊಡೋದಿಲ್ಲ. ಕೆಲವರು ತುಳಿದೆ ಹಾಕಿದ್ದಾರೆ ಅವನನ್ನು, ಆ ರೀತಿಯೂ ಕೊಡೋದಿಲ್ಲ. ಅವನನ್ನು ಏನು ಸ್ಥಾನಮಾನ ಇದೆ ಆ ಸ್ಥಾನಮಾನ ಕೊಡಬೇಕು ಎಂಬುದಾಗಿ ಅದನ್ನು ವಾದಿರಾಜರನ್ನು ಮಾಡಿ ತೋರಿಸಿದ್ದಾರೆ. ಹೀಗಾಗಿ ಇದನ್ನು ಮಾಡಿದ್ರು. ಇನ್ನು ತೀರ್ಥಕ್ಷೇತ್ರಕ್ಕೆಲ್ಲ ಹೋಗಬೇಕು ಎಲ್ಲ ಕಡೆ. ಆಗಿನ ಕಾಲದಲ್ಲಿ ಎಲ್ಲಿ ನೋಡಿದ್ರು ಗಲಾಟೆ ಜಗಳ ಯುದ್ಧಗಳು ಇಂಥದ್ದು, ಇಂತಹ ಜಾಗದಲ್ಲಿ ಕೂಡ ಇಡೀ ಭಾರತವನ್ನು ಸಂಚಾರ ಮಾಡಿ ಆ ದಿಗ್ವಿಜಯ ಮಾಡ್ಕೊಂಬಂದಿರತಕ್ಕಂಥವ್ರು ಅಂದ್ರೆ ಅವರ ಎದುಗಾರಿಕೆ ಎಂಥದ್ದು ಅಂತಿರ್ತದೆ. ಮಧ್ವಾಚಾರ್ಯ ಯಾವ ರೀತಿ ಆ ಸಂದರ್ಭದಲ್ಲಿ ಅವ್ರ ಸಂದರ್ಭ ಅಂತಹದ್ದೇ ಬರೀ ಗಲಾಟೆ ಸಂದರ್ಭಗಳೇ ಇರೋದು. ಆ ಸಂದರ್ಭದಲ್ಲಿ ಕೂಡ ಆ ಬೇರೆ ಜಾತಿಯವರನ್ನು ಕೂಡ ತಮ್ಮ ವಾಗ್ ಇದರಿಂದ ವೈಚಿತ್ಯದಿಂದ ಅವರ ಮುಗ್ಧರನ್ನಾಗಿ ಮಾಡಿ ಅವರಿಂದ ಅರ್ಧ ರಾಜ್ಯವನ್ನು ಸ್ವೀಕಾರ ಮಾಡಿದವರು. ಆದರೆ ಅರ್ಧ ರಾಜ್ಯನ ಬೇಡ ಅಂತ ಹೇಳಿ ಹೋದ್ರು ಅವನಿಗೆ ಕೊಟ್ಟರು. ಅದೇ ರೀತಿ ಇವರು ಕೂಡ ಹಾಗೇನು ವಾದಿರಾಜರು ಹಾಗೇನು. ಅಂತಹ ಒಂದು ಕಷ್ಟದ ಒಂದು ಸಂದರ್ಭದಲ್ಲಿ ಕೂಡ ಇಡೀ ಬದರಿಯವರೆಗೂ ಪ್ರವೇಶ ಮಾಡಿ ಅಲ್ಲಿ ಪರಮಾತ್ಮ ಮಿಗಿಸ್ಕೊಂಡ್ಬಂದಿದ್ದಾರೆ. ಅಲ್ಲಿ ಹೋಗಿ ಬದರಿನ ಸ್ತೋತ್ರ ಮಾಡ್ತಾರೆ. ಧರ್ಮಾದ್ಯೋಜನೆ ಧರ್ಮಯೇವರತಿಂ ದದ್ಯಾ ಸ್ವಯೋಗಶ್ರೀ ಅಂತ ಹೇಳಿ ಅವರು ಧರ್ಮದಿಂದ ಹುಟ್ಟಿದ್ದಿ ನೀನು, ನನಗೂ ಕೂಡ ನಿನ್ನ ಧರ್ಮದಲ್ಲಿ ಆಸಕ್ತಿಯನ್ನಾಗುವಂತೆ ಮಾಡು ಅಂತ ಅವರೆಲ್ಲ ಸ್ತೋತ್ರ ಮಾಡ್ಕೊಂಡ್ಬರ್ತಾರೆ. ಉತ್ತುಂಗ ಶಿಖರಾದ್ರೂ ಇಲ್ಲಿದ್ದಿ ನೀನು, ನನಗೆ ಉತ್ತುಂಗ ಸ್ಥಾನವನ್ನು ಕೊಡು ಅಂತ ಹೇಳ್ತಾರೆ. ಇದೆಲ್ಲ ಮಾತುಗಳು ಏನಿದೆ, ಹೀಗೆ ಈ ಒಂದು ವಾದರಾಜರ ವಿಷಯಗಳು ಅಲ್ಲಿ ಆ ರೀತಿ ನಡೀತಾರೆ. ಇದಾದ ಮೇಲೆ ಮುಂದೆ ಅವರ ಗ್ರಂಥಗಳು ನೋಡಿದ್ರೆ ಎಷ್ಟು ಗ್ರಂಥ ಮಾಡಿರ್ಬೋದು, ಒಂದು ಎರಡಾದ ನಾವು ಹೇಳ್ಬೋದು. ಅವರು ಮಾಡತಕ್ಕಂಥ ಗ್ರಂಥಗಳಲ್ಲಿ ಹೇಗೆ ಅಂದರೆ ಅತ್ಯಂತ ಶ್ರೇಷ್ಠವಾದ ಒಂದು ಮಟ್ಟದಲ್ಲಿರತಕ್ಕಂಥದ್ದು. ಅದಲ್ಲದೆ ಒಂದು ಮುಖ್ಯವಾಗಿ ಇತರ ಮತಗಳನ್ನು ಖಂಡನೆ ಮಾಡುವ ರೀತಿಯಲ್ಲಿ ಇರ್ಬೋದು. ಯುಕ್ತಿ ಮಲ್ಲಿಕ ಎಂಬತಕ್ಕಂಥದ್ದಿದೆ, ಅದು ಗುಣ ಶುದ್ಧಿ ಭೇದ ವಿಶ್ವ ಫಲ ಎಂಬತಕ್ಕಂಥ ಐದು ಸೌರಭಗಳಿದೆ. ಸುಮಾರು 5379 ಶ್ಲೋಕಗಳಲ್ಲಿ ಅದನ್ನು ವಿಸ್ತಾರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅನುವ್ಯಾಖ್ಯಾನ ಎಂಬತಕ್ಕಂಥದ್ದು ಶ್ರೀಮದಾಚಾರ್ಯ ಬರೆದಿದ್ದು 1919 ಶ್ಲೋಕಗಳು. ಇವರೆಷ್ಟು ಅಂದರೆ 5379 ಶ್ಲೋಕ ಅಂದರೆ ಆ ಅನುವ್ಯಾಖ್ಯಾನದ ವ್ಯಾಖ್ಯಾನ ಅಂತ ಹೇಳಿದಾಗ ಪ್ರತಿಯೊಂದಕ್ಕೂ ಯುಕ್ತಿ ಕೊಟ್ಟಿದ್ದಾರೆ. ಸಣ್ಣ ಶ್ಲೋಕದಲ್ಲಿ ಮಹತ್ತರವಾದ ಅರ್ಥವನ್ನು ತುಂಬಿಸಿಟ್ಟಿದ್ದಾರೆ ವಾದಿರಾಜರು. ಅದಕ್ಕೆ ಅದು ವ್ಯಾಖ್ಯಾನ ಬರಬೇಕಾದ್ರೆ ಅವರೇ ಮಾಡಬೇಕೇ ಹೊರತಾಗಿ ನಮಗೆ ಯಾರು ಕೂಡ ವ್ಯಾಖ್ಯಾನ ಮಾಡಲಿಕ್ಕೆ ಆಗೋದಿಲ್ಲ ಎಂಬ ಅರ್ಥ ತಿಳ್ಕೋಬೇಕು ನಾವು. ಅಂತಹ ಅತ್ಯಂತ ಶ್ರೇಷ್ಠವಾದ ಲೌಕಿಕ ನ್ಯಾಯ ಅದನ್ನು ಇಟ್ಕೊಂಡಿದ್ದಾರೆ, ಯುಕ್ತಿಗಳು ಇಟ್ಕೊಂಡಿದ್ದಾರೆ, ಅಲ್ಲದೆ ಶಾಸ್ತ್ರೀಯ ನ್ಯಾಯ ಎರಡನ್ನೂ ಇಟ್ಕೊಂಡು ಸಮರ್ಥನೆ ಮಾಡಿ ಅದನ್ನು ಒಪ್ಪಿಸ್ತಾರೆ. ಅಂತಹ ಒಂದು ಗ್ರಂಥಗಳು ನ್ಯಾಯರತ್ನಾವಲಿ ಎಂಬತಕ್ಕಂಥ ಒಂದು ಗ್ರಂಥ ಬರೆದಿದ್ದಾರೆ. ಹರಿಭಕ್ತಿ ಲತಾ ಎಂಬುದಾಗಿ ಹೇಳಿ ಅದು ಪರಮಾತ್ಮನಲ್ಲಿ ಭಕ್ತಿನ ಮಾಡುವ ಕ್ರಮ ಹೇಗೆ ಎಂಬುದನ್ನು ತೋರಿಸ್ಕೊಟ್ಟಿದ್ದಾರೆ. ಇದಲ್ಲದೆ ರುದ್ರದೇವರು ಇದ್ದಾರಲ್ಲ ಅವರನ್ನೇ ಸರ್ವೋತ್ತಮ ಅಂತ ಹೇಳ್ತಾರೆ. ರುದ್ರದೇವರು ಎಂಬತಕ್ಕಂಥ ಅವರಿಗೆ ಇಷ್ಟ ಇಲ್ಲ ಸರ್ವೋತ್ತಮ ಅಂತ ಹೇಳೋದು, ಅವರಿಗೆ ಇಷ್ಟ ಆಗುವುದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಹರಿಭಕ್ತಿ ಲತಾ ಎಂಬತಕ್ಕಂಥದ್ದನ್ನು ತೆಗೆದುಕೊಂಡು ಹರಿಭಕ್ತಿಯನ್ನು ಉಂಟು ಮಾಡುವ ಲತೆ ಬಳ್ಳಿಯರು ಎಂಬ ಹೆಸರನ್ನು, ಆ ಹೆಸರು ಕೂಡ ಸಾರ್ಥಕವಾಗಿದೆ ಅಂತ ಹೆಸರನ್ನು ಕೊಟ್ಟು ಆ ಗ್ರಂಥವನ್ನು ಅವರು ಬರೆದಿದ್ದಾರೆ. ಅಲ್ಲಿ ರುದ್ರದೇವರು ಎಂಥ ಸ್ಥಾನಮಾನ ಅದು ತಿಳಿಸ್ಕೊಡ್ತಾರಲ್ಲಂಥದ್ದು. ರುಕ್ಮಿಣಿ ಶೂಜಿ ಎಂಬುದಕ್ಕೆ 19 ಸರ್ಗಗಳಿದ್ದು ಅದನ್ನು ಅಪೂರ್ವವಾದಕ್ಕಂಥ ಒಂದು ಕಾವ್ಯ, ಅಲ್ಲದೆ ಆಧ್ಯಾತ್ಮಿಕ ಗ್ರಂಥ ಅವರು, ಕಾವ್ಯ ಹೌದು. ಅದನ್ನು ಓದ್ತಾ ಇದ್ರೆ ಎಷ್ಟೋ ಜನಕ್ಕೆ ಅನಿಷ್ಟ ಪರಿಹಾರ ಇಷ್ಟ ಪ್ರಾಪ್ತಿ ಆಗುತ್ತೆ. ಅಂತಹ ಒಂದು ಅಪೂರ್ವವಾದ ಗ್ರಂಥವನ್ನು ಮಾಡಿಕೊಂಡು ಶೈಲಿ ಮಾತ್ರ ಕಾವ್ಯದ್ದು, ಆದರೆ ಎಲ್ಲರೂ ಕೂಡ ಆಧ್ಯಾತ್ಮಿಕ ವಿಚಾರ ತತ್ವ ಎಲ್ಲ ಕಾವ್ಯದಲ್ಲಿ ಸೇರಿಸೋದು ಕಷ್ಟ. ತತ್ವವನ್ನು ಕಾವ್ಯದಲ್ಲಿ ಬರೆಯೋದು ಹೇಗೆ, ಅಂಥದ್ದನ್ನು ಬರೆದಿದ್ದಾರೆ ಅಂದರೆ ಅವರ ವೈಶಿಷ್ಟ್ಯ ನೋಡಬೇಕು. ಅಂಥದ್ದು ಅದು ಕೂಡ ಅಷ್ಟೇ, 1241 ಶ್ಲೋಕಗಳು ಅಷ್ಟು ದೊಡ್ಡ ವಿಸ್ತಾರವಾದ ಗ್ರಂಥ. 19 ಸರ್ಗಗಳು ಅವರು ಬರೆದಿದ್ದಾರೆ. ಸರಸಭಾರತಿ ವಿಲಾಸ ಅಂತಿದೆ, ಒಂದೊಂದು ಅಕ್ಷರ ತೆಗಿಬೇಕು. ಮೊದಲು ವಿಲಾಸ, ವಿ ಪರಮಾತ್ಮ, ಅವನ ಲಾಸ ಅಂದರೆ ಲಾಸ್ತಿಯ ಅವನು. ಆಮೇಲೆ ಸವಿಲಾಸ ಅಂತ ಮಾಡಬೇಕು, ಅಥವಾ ತಿ ವಿಲಾಸ ಅಂತ ಮಾಡಬೇಕು. ತಿ ಅಂದ್ರೆ ಆನಂದ ರೂಪಿಯಾದ ಪರಮಾತ್ಮನ ವಿಲಾಸ, ತಿ ಅಂದ್ರೆ ಆನಂದ ಅಂತ ಕರೀತಾರೆ, ಅಂಥದ್ದು ಅಂತ ಅರ್ಥ. ಅಥವಾ ರತಿ ವಿಲಾಸ, ರತಿ ಅಂದರೆ ಲಕ್ಷ್ಮೀದೇವಿ, ವಿ ಅಂದ್ರೆ ಪರಮಾತ್ಮ, ಅವರಿಬ್ಬರು ವಿಲಾಸಗಳು ಅಂತ ಅರ್ಥ. ಅಥವಾ ಭಾರತಿ, ಭರತ ಅಂದರೆ ವಾಯುದೇವರು, ಅವನ ಪತ್ನಿ ಭಾರತಿ, ಅವರ ವಿಲಾಸ ಕೂಡ ಇದೇ ಇದರಲ್ಲಿ, ಅಷ್ಟು ಮಾತ್ರ ಅವ್ರದ್ದು ಇದೇ ಇದೆ. ಅಥವಾ ಸಭಾರತಿ ವಿಲಾಸ ಅಂದ್ರೆ ಏನು, ಭಾರತ ಭಾರತಿ ಲಕ್ಷ್ಮೀ ನಾರಾಯಣ ಇವರು ವಿಲಾಸ ಅಂತ ಅರ್ಥ. ಒಂದೊಂದು ಲಕ್ಷ ನಾವು ಹೇಳ್ಕೊಂಡು ಹೋಗ್ತಾ ಇದ್ರೆ ಆ ರೀತಿ ಬರ್ತದೆ. ಆಮೇಲೆ ರಸಭಾರತಿ ವಿಲಾಸ, ರಸ ಅಂದ್ರೆ ಪರಮಾತ್ಮ, ಭಾರತಿ ಅಂದ್ರೆ ಭಾರತೀ ದೇವಿ, ಅವರ ವಿಲಾಸ ಅಂತ ಅರ್ಥ ತಗೋದು. ರಸೋ ವಯಸ್ಸಹ ಅಂತ ಅದು ಹೇಳ್ತಾರೆ, ಸರಸ ಭಾರತಿ ವಿಲಾಸ. ಹೀಗಾಗಿ ಸರಸರು ಅಂದರೆ ಭಕ್ತರಾಗಿರತಕ್ಕಂಥವ್ರು, ವಾಯುದೇವರು, ಅವರ ಮತ್ತು ಭಾರತೀ ದೇವಿಯರ ಲಕ್ಷ್ಮೀ ಮತ್ತು ನಾರಾಯಣರ ವಿಲಾಸ ಇತ್ಯಾದಿಯಾಗಿ ಅದೊಂದು ಸುಮಾರು 700 ಶ್ಲೋಕಗಳಲ್ಲಿ ಅದನ್ನು ಕೂಡ ಅದನ್ನು ಬರೆದಿದ್ದಾರೆ. ವಿಶೇಷವಾಗಿ ಅದನ್ನು ಅನುಗ್ರಹ ಮಾಡಿಕೊಟ್ಟಿದ್ದಾರೆ ನಮಗೆ. ವಾಯುದೇವರ ಮಹಿಮೆ, ಆಕಣಾಸ್ತ ಸಮ, ಉಪನಿಷತ್ತು ಇರತಕ್ಕಂಥ ಎಲ್ಲ ಅಂಶಗಳನ್ನು ಇಲ್ಲಿ ಹೇಳಿದ್ದಾರೆ. ಇದು ಅವರ ವೈಶಿಷ್ಟ್ಯ ಅಂತ ನಾವು ತಿಳ್ಕೋಬೇಕು. ಹೀಗೆ ವಿವರಣವು ರಣ ಅಂತ ಒಂದು ಬರೆದಿದ್ದಾರೆ, ಅದು ಪ್ರಕಾಶಾತ್ಮ ಅಂತ ಭೇತಿ ಪಂಚಪಾದಿಕ ವಿವರಣ ಅಂತ ಬರೆದಿದ್ದ, ಅದಕ್ಕೆ ಖಂಡನೆಯಾಗಿ ಅದನ್ನು ಬರೆದಿದ್ದ. ತತ್ವದೀಪ ನಾನು ಬರೆದಿದ್ದ, ಅದಕ್ಕೆ ಕೂಡ ಖಂಡನೆಯಾದ. ಇನ್ನೊಂದು ವಾದಿರಾಜ ಸೂರಿ ಅಂತ ಒಬ್ಬನಿದ್ದ, ಇವರು ವಾದಿರಾಜರು, ಅವನು ವಾದಿರಾಜ ಸೂರಿ ಅಂತ ಹೇಳಿದರು. ಅವನು ಜೈನ ಪಂಡಿತ, ಪ್ರಮಾಣ ಮಂಜಿರಿ ಅಂತ ಒಂದು ಗ್ರಂಥ ಬರೆದಿದ್ದ, ಅದಕ್ಕೆ ವಿರುದ್ಧವಾಗಿ ತತ್ವದೀಪ ಬರೆದಿದ್ದು ಎಂಬುದಾಗಲಿ ಕಲ್ಪಲತ ಎಂಬುದಾಗಿ ಬರೆದರು. ಅದು ಒಳ್ಳೆಯ ಅಪೂರ್ವವಾದಕ್ಕಂಥ ಒಂದು ಕೃತಿಯಾಯಿತು, ಅರ್ಥ ಆಗುವುದಿಲ್ಲ, ತುಂಬ ಕಷ್ಟ ಆ ಗ್ರಂಥ, ಕಲ್ಪಲತ ಗ್ರಂಥ ತುಂಬ ದೊಡ್ಡ ವಾಕ್ಶೈಲಿ, ಗಂಭೀರದಿಂದ ಕೊಟ್ಟಿರತಕ್ಕಂಥದ್ದು. ಅವರ ಅನುಗ್ರಹಿತ ನಾವು ಮಾಡಬಹುದಷ್ಟೇ. ಇಷ್ಟೆಲ್ಲ ಆದಮೇಲೆ ಮಹಾಭಾರತ ತಾತ್ವ ನಿರ್ಣಯ ಮತ್ತು ಲಕ್ಷಾಲಂಕಾರ. ಲಕ್ಷಾಲಂಕಾರ ಇಲ್ಲ ಅಂದರೆ ಮಹಾಭಾರತ ಅರ್ಥವೇ ಆಗುವುದಿಲ್ಲ. ಬಹುಶಃ ನಮ್ಮ ತ್ರಿಮತಸ್ಥರಲ್ಲಿ ಮಹಾಭಾರತಕ್ಕೆ ನೇರವಾಗಿ ವ್ಯಾಖ್ಯಾನ ಬರೆದಿರುವಂಥ ವಾದಿರಾಜರೊಬ್ಬರೆ, ಯಾರೂ ಬರೆದಿಲ್ಲ. ಮಹಾ ಶ್ರೀಮದಾಚಾರ್ಯಕ್ಕೂ ಬರೆದಿರಲ್ಲ, ತಾತ್ವರನ್ನೇ ಬರೆದರು. ಆ ತಾತ್ಪರ್ಯಕ್ಕೂ ಕೂಡ ವಿಶೇಷವಾಗಿ ಅದು ಭಾವದೀಪಕ ಅಂತ ಒಂದು ಗ್ರಂಥವನ್ನು ಅವರು ಬರೆದು ಅದು ಕೂಡ ವಿಶೇಷವಾಗಿ ವ್ಯಾಖ್ಯಾನ ಬರೆದಿದ್ದಾರೆ ಅಂತ ಹೇಳಿದ ಮೇಲೆ ಅದು ಅದನ್ನು ಕೂಡ ಬಿಟ್ಟಿಲ್ಲ ಅಂತ ಅರ್ಥ ಆಯಿತು. ಹೀಗಾಗಿ ಅವರು ಮಾಡಿರತಕ್ಕಂಥ ಗ್ರಂಥಗಳು ಯಾವುದೂ ಇಲ್ಲ, ಪ್ರತಿಯೊಂದರಲ್ಲೂ ಕೂಡ ಇದ್ದೇ ಇದೆ. ಇಂತಹ ಒಂದು ಸಂಸ್ಕೃತಗಳಲ್ಲದೆ ಇನ್ನು ಕೃಷ್ಣ ಪರಮಾತ್ಮನ ಬಾಲ್ಯಲೀಲೆ ಎಷ್ಟು ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಕೃಷ್ಣ ಪರಮಾತ್ಮನ ಬಾಲ್ಯಲೀಲೆಯನ್ನು ವರ್ಣನೆ ಮಾಡಿದ್ದಾರೆ. ಕೇಶವನಾಮ ಕೂಡ ಇದೆ, ಅವತಾರತ್ರಯ ಸುಳಾದಿ ಅಂತ ಸುಬಾಲಿ ಕೂಡ ಬರೆದಿದ್ದಾರೆ. ಏನು ಗೊತ್ತಿಲ್ಲದೇ ಇಲ್ಲ, ಎಲ್ಲವೂ ಗೊತ್ತವರಂತಾರೆ. ಭ್ರಮರಗೀತೆ ಅಪೂರ್ವವಾಗಿರತಕ್ಕಂಥದ್ದು ಕನ್ನಡದಲ್ಲಿ ಇದೆ. ನಾರಾಯಣ ಕವಚ ಷಷ್ಠಸ್ಕಂಧ ಭಾಗವತ ಬರತಕ್ಕಂಥ ನಾರಾಯಣ ಕವಚ ನಮ್ಮ ಗಂಡಸರು ಹೇಳ್ಕೊಂಡ್ಬಿಟ್ಟು ಹೆಂಗಸರು ಏನು ಮಾಡಬೇಕು ಅವ್ರಿಗೆ ಅನುಕೂಲ ಮಾಡಿಕೊಂಡಿದ್ದಾರೆ. ವೈಕುಂಠ ವರ್ಣನೆ ಲಕ್ಷ್ಮೀ ಶೋಭನ ಪದ ಈಗಲೂ ಅಷ್ಟೇ, ಈ ಪದವ ಹಾಡಿದರೆ ಮುದು ಮಕ್ಕಳಿಗೆ ಮುದಬಹುದು, ಓಲೆ ಭಾಗ್ಯ ಬರುವುದು ಅಂತ ಅವರೇ ಸ್ಪಷ್ಟ ಹೇಳ್ಬಿಡ್ತಾರೆ. ಅಂಥದ್ದು ಈಗಲೂ ಕೂಡ ಅಷ್ಟೇ, ಅತ್ಯಂತ ಅಪೂರ್ವವಾದಕ್ಕಂಥ ಗ್ರಂಥ. ಅದನ್ನು ಗುಂಡಕ್ರಿಯೆ ಅಂತ ಮಾಡಿದ್ದಾರೆ, ಸ್ವಪ್ನ ಪದ ಅಂತ ಮಾಡಿದ್ದಾರೆ. ಈಗ ಅನೇಕ ರೀತಿಯಾದ ಕೀರ್ತನೆಗಳನ್ನು ಸುಲಾದಿ ಉಗಾಭೋಗ ಪ್ರಾಸಗಳು ಎಂಥ ಪ್ರತಿಯೊಂದರಲ್ಲೂ ಪ್ರಾಸ, ಪ್ರತಿಯೊಂದರಲ್ಲೂ ಯುಕ್ತಿ ವಾದಿರಾಜರು ಒಂದು ಹಾಗೆ. ಅಡಿಗಾಧಾರವಿಲ್ಲ, ಹಿಡಿಯುವುದಕ್ಕೆ ಕೊಂಬಿಲ್ಲ, ಕಡೆ ಹಾಯಿಸುವರಿಲ್ಲ, ಕಷ್ಟಪಟ್ಟನಿಲ್ಲ, ಕಾಯಸುಖ ಪಡಲಿಲ್ಲ, ಗರುಡ ಸರ್ಪ ಸ್ನೇಹದಂತಾಯಿತಲ್ಲ, ಊಣ ಹೋಗಿ ಬಾಯಿ ಮರದಂತಾಯಿತಲ್ಲ. ಎಂಥ ಮಾತು ನೋಡಿ, ಸ್ನೇಹ ಮಾಡಬೇಕಾಗಿದ್ದೆ ನಾವು, ಸರ್ಪ ಹೋಗ್ಬಿಟ್ಟು ಯಾರಾದರೂ ಗರುಡನ ಸ್ನೇಹ ಮಾಡುತ್ತ. ನಮ್ಮ ಸ್ನೇಹ ಈ ಸಂಸಾರ ಅಂದರೆ ಗರುಡ, ನಾವು ಸರ್ಪ ಅಂದರೆ ಅದಕ್ಕೆ ಯಾವತ್ತೂ ಆಹುತಿ ಆಗೋಗ್ತಾ ಇದ್ದೀವಿ ನಾವು, ಇಂಥ ಸ್ನೇಹ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ತಿನ್ನೋ ರಭಸದಲ್ಲಿ ಯಾವುದು ನಮ್ಮ ಹೊಟ್ಟೆಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ತೋ ಬಾಯಿ, ಅದನ್ನೇ ಮರೆತು ಬಿಟ್ರೆ ಹಾಗೆ. ಹಾಗೆ ಭಗವಂತ ನಮಗೆ ತಂದು ಸಾಧನೆ ಮಾಡ್ಕೊ ಅಂತ ಹೇಳಿದ್ರೆ ತಿಂತ ಇದ್ದು ಆ ಪರಮಾತ್ಮನ್ನೇ ಮರೆತು ಬಿಟ್ರೆ ಹಾಗೆ ನಾವು, ಇದು ತಪ್ಪು ಅಂತ ಅವ್ರು ಹೇಳ್ತಾರೆ. ಎಲ್ಲ ಕಡೆ ಹಾಗೆ ನಾವು ಮೇಲ್ಮೇಲೆ ಎದ್ದು ಯಾವುದು ಕಾಣುತ್ತೋ ಅದನ್ನು ಮಾತ್ರ ನಾವು ಗುರುತಿಸ್ತೇವೆ ಹೊರತಾಗಿ ಆದರೆ ಅದು ಹಿನ್ನೆಲೆ ಇರತಕ್ಕಂಥ ಗುರುಸೋದಿಲ್ಲ. ಅಡುಗೆಯವರೆಲ್ಲ ಬೆಳಗ್ಗಿಂದ ಹಿಡಿದು 12 ಗಂಟೆ ಅಡುಗೆ ಮಾಡಿರ್ತಾರೆ, ಬಡಿಸೋರಪ್ಪ ಏನು ಚೆನ್ನಾಗಿ ಬಡಿಸಿದ್ರಪ್ಪ ಅಂತ ಅವನು ಹೊಗಳ್ತಾರೆ ಅಷ್ಟೇ ಹೊರತಾಗಿ ಬೆಳಗಾಗಿದ್ದು ಅಡುಗೆ ಮಾಡಿದ್ನೆಲ್ಲ ಕಷ್ಟಪಟ್ಟು ಅವನು ಗುರುತಿಸೋದಿಲ್ಲ. ನಮ್ಮ ಜಗತ್ತಿಗೆ ಹೊಟ್ಟೆಲ್ಲಿ ಹಾಕ್ಕೊಂಡು ಇಲ್ಲಿ ತಂದು ನಮಗೆ ಕಣ್ಣು ಕಿವಿ ಮುಗುನಾಗಿ ಕೊಟ್ಟು ಇಷ್ಟ ಅನುಗ್ರಹ ಮಾಡಿದ್ದಾನಲ್ಲ ಯಾರು? ಭಗವಂತರೊಡಗೆ ಮಚ್ಚನಾದವನೇ ಬಾರು, ಕಚ್ಚಪ ರೂಪನೇ ಬಾರು, ಹೆಚ್ಚಿದ ವಾಮನ ಬಾರು, ಕೊಚ್ಚಿ ನೂತನ ತಳದ ಸಚ್ಚರಿತ್ರ ಬಾರಯ್ಯ. ಪ್ರಾಸ ಹೇಗಿದೆ, ಎಂಥ ಪ್ರಾಸಗಳು ಬೇಕು ನಿಮಗೆ? ಅಷ್ಟು ಪ್ರಾಸವೂ ಇದೆ. ನೀನು ಭಜಿಸಬೇಕು ಅಂತ ಆಸೆ ಆಗ್ತಾ ಇಲ್ಲ, ಅದಕ್ಕೊಂದು ಪ್ರಾಸ. ಅರ್ಚಿತನೆಂಬಾಸೆ ಘನವಯ್ಯ ಹರಿ ನಿನ್ನ, ಮೆಚ್ಚಿಸಿ ಬದುಕುವನೆಂಬಾಸೆ ಘನವಯ್ಯ ಹರಿ ನಿನ್ನ, ಹೆಚ್ಚು ಬಾರಿ ಉದರ ಕಿಚ್ಚು ಮೆಚ್ಚಿಸುತ್ತಿದೆ, ಕಚ್ಚು ಬಲ ಹುಲಿಯಂತೆ ಅಚ್ಚ ಸರ್ವೋಚ್ಚ, ನಿಚ್ಚಟದಿಂದ ಲಚ್ಚುತ ನಿನ್ನ ಮೆಚ್ಚಿ ಬಂದನು ನಾನು, ಕೊಚ್ಚಿ ನಾನಾ ವ್ಯಾಧಿಗಳ ದುಶ್ಚಿತ್ತ ವಿಧಾಯವರ. ಇದೆಲ್ಲ ಏನು ಪ್ರಾಸಗಳು, ಏನು ಕೆಲಸಕ್ಕೆ ಬರಲಿದ್ದಲ್ಲ, ಇನ್ನು ಯುಕ್ತಿಗಳು ಬೇರೆ ಕೊಡು. ಅದರಲ್ಲಿ ಯಮನ ದೂತರ ಬಂದು ಮುಂದೆ ನಿಲ್ಲುವ ಮುನ್ನ ಮುಖದೊಳಗಿನ ನಾಲಿಗೆಗೆ ನಾದವೆಲ್ಲಿದು ಅಂತ ಹೇಳ್ತಾರೆ. ಗಂಟೆ ಅಂತಿದು ಯಾವಾಗಲೂ ನಾರಾಯಣ ನಾರಾಯಣ ಅಂತ ಇದ್ರೆ ಸಾಯೋಗ ಯಮದೂತರು ಬಂದಾಗ ನಾರಾಯಣ ಅನ್ನತ್ತೆ. ಅಭ್ಯಾಸವೇ ಇಲ್ಲದ್ರೆ ಗಂಟೆ ಒಂದು ಕಡೆ ಒಂದು ವರ್ಷ ಪೂರ್ತಿ ಇಟ್ಬಿಟ್ಟಿದ್ರೆ ಅದು ಅಲ್ಲಾಡೋದೇ ಇಲ್ಲ. ಹಾಗೆ ನಾಲಿಗೆ ಎಂಬತಕ್ಕಂಥದ್ದು ನಾರಾಯಣ ಎಂಬತಕ್ಕಂಥ ನಾಮದಿಂದ ನೀವು ಆ ಯಮದೂತರು ಬಂದಾಗ ನಾರಾಯಣ ಅಂದ್ರೆ ಅವರು ಓಡ್ ಹೋಗ್ತಾರೆ. ಅಜಾಮನ ಉಪಾಖ್ಯ ನಮಗಿದೆ ದೃಷ್ಟಾಂತ, ಆ ರೀತಿ ಮಾಡಿ ಅಂತ ಹೇಳ್ತಾರೆ. ಮಧ್ವಾಚಾರನ ಹೊಗಳಬೇಕು, ಯಾವ ರೀತಿ ಹೊಗಳಬೇಕು ಮಧ್ವಾಚಾರ? ಆರ್ಯನ್ನ ಯೋಗ ಧುರಿಯನ್ನ ಭಜಿಸಿ ವರಿಯನ್ನ ಮಧ್ವಾಚಾರಿಯನ್ನ ಅಕಳಂಕ ಮಹಮ ಚರಿತ್ರಮ್ಮ ಚರಿತ್ರನ್ನ ಸದ್ಭಾರತಿ ಕಳತ್ರನ್ನ ಪಾಪ ನಿಖರ ವೀತಿ ಹೋತ್ರನ್ನ, ಪಾಪ ನಿಖರಗಳಿಗೆ ವೀತಿ ಹೋತ್ರ ಅಂದ ಅಗ್ನಿ ಅಂಥವರು ಮಧ್ವಾಚಾರ್ಯರು ಅಂತ ಹೇಳ್ತಾರೆ. ಆರ್ಯರು ಯೋಗ ಧುರಿಯರು ಭಜಿಸಿ ವರಿಯರು ಮಧ್ವಾಚಾರ್ಯರು ಪ್ರಾಸ ಆಗಬೇಕು ಅಲ್ವಾ? ಹಾಗೆ ಶ್ರೀಮಾದೇವ ಸುಳಾದಿ ಮಾಡಿದ್ದಾರೆ, ಅದ್ರಲ್ಲಿ ಹೇಳ್ತಾರೆ ಯಾರ್ಯಾರನ್ನೂ ಹೋಗಿ ಏನು ಕೇಳಬೇಡಿ ಅಂತ ಹೇಳೋ ಲಕ್ಷಣ. ಢಿಲ್ಲಿ ರಾಯಿನ ಕಂಡು ಪುಲ್ಲಿಗೆ ಬೇಡುವರೆ ತಲೆಯೂರಿ ತಪಸ್ಸು ಇದ್ದಲ್ಲಿ ಸಾಧಿಸಿಕೊಳ್ಳಿರು ಅಂತ. ಢಿಲ್ಲಿ ರಾಯನ ತನಕ ಹೋಗಿ ನಾವು ಪುಲ್ಲಿಗೆ ಹೊಟ್ಟೆಗೆ ಏನಾದರೂ ಅವಕಾಶ ಕೊಡು ಅಂದರೆ ತಿಂಡಿ ಕೊಡು ಅಂತ ಕೇಳ್ತಾರೆ ಅವನತ್ರ ಹೋಗಿ. ಹಾಗೆ ನಮ್ಮ ಸ್ಥಿತಿ ಆಗಿದೆ, ಪರಮಾತ್ಮ ಪ್ರತ್ಯಕ್ಷಣ ಆದಾಗ ಅದು ಕೂಡ ಇದು ಕೂಡ ನಾವು ಕೇಳ್ತಾ ಇದ್ದೇವೆ. ಪರಮಾತ್ಮ ಪ್ರತ್ಯಕ್ಷ ಏನು ಕೇಳಬೇಕು ನೀವು? ಪುನರಾವರ್ತಿ ರಹಿತವಾದ ಮೋಕ್ಷವನ್ನು ಕೇಳಿದ್ರು. ಗಾವಿಲ್ಲ ನನ್ನ ಕೋಲದಿ ಅಂತ ಹೇಳ್ತಾರೆ, ಮೂರ್ಖನನ್ನು ಹೋಲಬೇಡಿ, ಪರಮಾತ್ಮನ ಸಿಕ್ಕದಾಗಿ ಬಿಡಬೇಡಿ ಅಂತ ಅವ್ರು ವರ್ಣನೆ ಮಾಡ್ತಾರೆ. ಹೀಗಾಗಿ ಆ ವಾದಿರಾದರು ಆ ಉಗಾಭೋಗಗಳು ಕೀರ್ತನೆಗಳು ಆ ತುಳುಗಳಲ್ಲಿ ಕೂಡ ಪಾರ್ಧನ ಅಂತ ಮಾಡಿ ಆ ಜಾತಿಗೂ ಕೂಡ ಅವರು ಭಕ್ತರಿದ್ದಾರೆ ಅಂಥೇಳಿ ಅವರು ಕೂಡ ಒಂದು ಅವಕಾಶ ಮಾಡಿಕೊಟ್ಟು ಪೂಜೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೀಗೆ ಮಾಡಿ 120 ವರ್ಷ ಇದ್ದು ಎಲ್ಲರೂ ನೋಡ್ತಾ ಇರುವಾಗಲೇ ಅವರು ಬೃಂದಾವನ ಪ್ರವೇಶ ಮಾಡಿ ಅನಂತರದಲ್ಲಿ ಈಗಲೂ ಕೂಡ ಭಕ್ತರು ಯಥೇಷ್ಟ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರ ಆರಾಧನೆ ನಾವು ಯಾವತ್ತೂ ಕಡೆಯಲ್ಲಿ ತಗೋಬೇಕು. ಇಷ್ಟು ಗ್ರಂಥಗಳು ಬರೆದಿದ್ದಾರೆ, ಅವರಿಗೆ ಏನು ಅಭಿಪ್ರಾಯ ಅಂದರೆ ಫಾಲ್ಗುಣ ಮಾಸ ಯಾವುದು? ಫಾಲ್ಗುಣ ಮಾಸ ಅಂದರೆ ಯಾವ ಸಂವತ್ಸರ ಇದು? ಸಂವತ್ಸರ ವ್ಯತ್ಯಾಸ ಆಗ್ತಾ ಇರುತ್ತಲ್ವ ಇಲ್ಲಿ ಸಂವತ್ಸರ. ಅವರು ಶಾರ್ವರಿ ನಾಮ ಸಂವತ್ಸರ, ಶಾರ್ವರಿ ನಾಮ ಸಂವತ್ಸರದ ಉತ್ತರಾಯಣ, ಆಮೇಲೆ ಕೃಷ್ಣ ಪಕ್ಷ ತೃತೀಯ ದಿವಸದಲ್ಲಿ ಅವರು ಬೃಂದಾವನಸ್ಥರಾಗಿದ್ದರು. ಆದರೆ ಯಾವತ್ತು ವರ್ಷ ಏತಿಗಳು ಒಂದು ದಿವಸ ಆರಿಸ್ಕೊಂಡ್ರು ಅಂದ್ರೆ ಅದರಲ್ಲಿ ಏನು ವಿಶೇಷ ನಮ್ಮ ಉಪದೇಶ ಕೊಟ್ಟಿರ್ತಾರೆ ಅಲ್ವಾ? ಕೊಟ್ಟಿರೋದು ಮಾಸ ಯಾವುದು? ಫಾಲ್ಗುಣ ಮಾಸ ಅಂದ್ರೆ ಏನು? ಶಾರ್ವರಿ ನಾಮ ಸಂವತ್ಸರ. ಶರ್ವರ ಅಂದರೆ ರಾತ್ರಿ ಅಂತ ಅರ್ಥ, ಕತ್ತಲೆ. ಶಾರ್ವರಿ ಕತ್ತಲೆಯಲ್ಲಿ ಮುಳುಗಿರತಕ್ಕಂಥ ವ್ಯಕ್ತಿಗಳಿಗೆ ಯಾವ ಮಾಸ ಇದು? ಉತ್ತರಾಯಣ. ಉತ್ತರ ಅಂದ್ರೆ ಯಾರು? ಪರಮಾತ್ಮ. ಉತ್ತರ ಗೋಪದರಿ ಗೋಪ್ತ, ಉತ್ತರ ಅಂದ್ರೆ ಪರಮಾತ್ಮ. ಅಯ್ಯನ ಅವನ ಕಡೆ ಹೋಗುವ ಕತ್ತಲೆಯಲ್ಲಿ ಮುಳುಗಿರತಕ್ಕಂಥ ವ್ಯಕ್ತಿಗಳಿಗೆ ಅವನ ಕಡೆಗೆ ಹೋಗುವ, ಉತ್ತರನ ಕಡೆಗೆ ಹೋಗುವ ಯಾರವನು? ಉತ್ತರ ಅಂದ್ರೆ ಯಾರವನು ಅಂದ್ರೆ ಫಾಲ್ಗುಣ, ಫಾಲ್ಗುಣ ಮಾಸ. ಫಾಲ್ಗುಣ ಅಂದ್ರೆ ಫಲ್ಗುಣ ಇದ್ನಲ್ಲ ಅರ್ಜುನ, ಅವನಿಗೆ ಸಾರಥ್ಯ ಮಾಡಿದವನು, ಅದಕ್ಕೆ ಫಾಲ್ಗುಣ. ಆ ಪರಮಾತ್ಮ ಇದ್ದಾನಲ್ಲ ಅವನ ಪಕ್ಷ ನಂದು, ಅದಕ್ಕೆ ಕೃಷ್ಣ ಪಕ್ಷ. ಅವನನ್ನು ಹೊಂದಲಿಕ್ಕೆ ಏನು ಬೇಕು? ತೃತೀಯ ದಿವಸ ನಾವು ಹೋಗಿದ್ದು ಅಂದರೆ ಜ್ಞಾನ ಭಕ್ತಿ ವೈರಾಗ್ಯ ತೃತೀಯ ಬೇಕು ಎಂಬುದನ್ನು ತೋರಿಸಿ ಅವರು ಅವರ ಪ್ರವೇಶ ಮಾಡುವ ದಿವಸದಲ್ಲಿ ಕೂಡ ಒಂದು ಪಾಠ ಹಾಗೆ ಹೇಳ್ಕೊಡ್ತಕ್ಕಂಥವರು. ಈಗಲೂ ಅಷ್ಟು ಧವಳಗಂಗಾ ನಿರ್ಮಾಣ ಮಾಡಿದ್ದಾರೆ. ಅದಾದಮೇಲೆ ಎಷ್ಟೋ ದಿವಸ ಆದಮೇಲೆ, ಎಷ್ಟೋ ವರ್ಷ ಆದಮೇಲೆ ವೇದಮುಖ ಬ್ರಾಹ್ಮಣನಿಗೆ ಅವರ ಸ್ವಪ್ನದಲ್ಲಿ ಬಂದು ಅವನ ಮೂಲಕವಾಗಿ ವೇದನಿಧಿ ತೀರ್ಥಿರ್ತಾ ಇದ್ದರು. ಅವರಿಗೆ ಆ ಶ್ಲೋಕ ಬಂದು ಹೇಳ್ಬಿಡ್ತಾರೆ, ಮಾತಾಡಲಿಕ್ಕೆ ಬರಲ್ಲ, ಕಿವಿ ಕೇಳಿಸಲ್ಲ ಅವನಿಗೆ. ಅಂಥವ್ರು ಏನು ಮಾತಾಡೋದು? ಬೆಳಿಗ್ಗೆ ಎದ್ದುಕೂಡ ನನಗೆ ಒಂದು ವಾದಿರಾಜ ಒಂದು ಸ್ತೋತ್ರ ಹೇಳ್ಕೊಟ್ಟಿದ್ದ, ಹೇಳ್ತೀನಿ ಅಂದ, ಬಾಯಿ ಬಿಟ್ಟು ಸ್ಪಷ್ಟ ಹೇಳ್ತಾ ಇದ್ದ. ಅವರು ರಾಮಚಂದ್ರಾಚಾರ್ಯ ತಿರ್ತಾ ಇದ್ದರು, ಅವ್ರ ಕೈಲಿ ಬರೆಸ್ಬಿಟ್ರು ಅದನ್ನು, ಅವನು ಹೇಳಿದ್ದು ಬರೆಸಿಬಿಟ್ರು. ಆಮೇಲೆ ಒಂದು ಶ್ಲೋಕ ಅವ್ರು ಎಷ್ಟು ಶ್ಲೋಕ ಹೇಳುತ್ತಾರೆ ಅದು ಹೇಳಿ ಆದ ಕೂಡ ಮುಖ ಆಗ್ಬಿಡ್ತಾ ಇದ್ದ. ಮೊದಲಿನಂತೆ ಮುಖ ಆಗ್ಬಿಡ್ತಾ ಇದ್ದ. ಅವರೇ ಮುಂದೆ ಅಂತಹ ಅನುಗ್ರಹ ಅವ್ರ ಕೈಲಿ ಮಾಡಿದ ಮೇಲೆ ವಿಶ್ವಪ್ರಿಯ ತೀರ್ಥರಾಗಿ ಅವತಾರ ಮಾಡ್ತಾರೆ. ಈಗಲೂ ಕೂಡ ಅವರ ಬೃಂದಾವನ ಅಲ್ಲಿದೆ, ಉಡುಪಿಯಲ್ಲಿ ವಾಗೀಶ ತೀರ್ಥರ ಪಕ್ಕ ಇದೆ. ಉಡುಪಿ ಕೃಷ್ಣ ಇದ್ದಾನಲ್ಲ ಅಲ್ಲಿ, ಅಲ್ಲಿ ಬೃಂದಾವನಗಳೆಲ್ಲ ಇದಲ್ಲ ಆ ಜಾಗದಲ್ಲಿ ಅವರು ಕೂಡ ಇದೆ, ವಾಗೀಶ ತೀರ್ಥರ ಪಕ್ಕದಲ್ಲಿ ಅವರು ಕೂಡ ಇದೆ. ಅಂದರೆ ಅಂತಹ ಒಂದು ವಿಶ್ವಪ್ರಿಯ ತೀರ್ಥರಾಗಿ ಅವರು ಅವತಾರ ಮಾಡಿದ್ದಾರೆ. ಹಾಗಾದರೆ ವಾದಿರಾಜರ ಮಹಿಮೆ ಅಂದರೆ ಅದು, ನಾನು ಯಾರು, ನನ್ನ ಸ್ವರೂಪ ಏನು ಎಲ್ಲ ಹೇಳ್ಕೊಳ್ತಾರೆ. ಅವರೇ ಹೇಳ್ಕೊಳ್ತಾರೆ, ಮಾಷ ಮಾತ್ರೋಪಿ ಮಯಿ ದ್ರೋಹ ಮಹಾ ಅನರ್ಥಾಯಿ ಕಲ್ಪತೆ ಅಂತ ಹೇಳ್ತಾರೆ. ಮಾಷ ಮಾತ್ರ ಅಂದರೆ ಏನು? ಉದ್ದಿನ ಕಾಲಿದಲ್ಲ, ಅಷ್ಟು ಮಾಡಿರತಕ್ಕಂಥ ನನ್ನ ಮೇಲೆ ದ್ರೋಹವು ಕೂಡ ಅದು ಮಹಾ ದೋಷಕ್ಕಾಗಿ ಕಾರಣವಾಗುತ್ತೆ, ಹುಷಾರಾಗಿದೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ನೀನು ನಂಬಿಕೆ ಇಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ ಅಷ್ಟೇ, ಆಯಿತಾ? ಅದು ಯಾರು, ನನ್ನ ಸ್ವರೂಪ ಏನು ಅದರಲ್ಲಿ ಕಿತ್ತಲಿಕ್ಕೆ ಹೋಗಿಬಿಡಿ. ನೀವು ನಿಮ್ಮ ಸ್ವರೂಪ ನೀವು ತಿಳ್ಕೊಳ್ಳಿ, ಅಥವಾ ನನ್ನ ಮಾತ್ರ ವಿಶ್ವಾಸ ಇದೆಯಾ? ಸ್ವಾಪನ ವೃಂದಾವನಾಖ್ಯಾನ ಓದಿ ಸಾಕು. ಸ್ವಾಪನ ವೃಂದಾವನಾಖ್ಯಾನ ಅಷ್ಟು ಅವರಲ್ಲಿ ಅವರೇ ಒಂದು ರೂಪದಿಂದ ಇದ್ದುಬಿಟ್ಟಿದ್ದಾರೆ. ಅವರು ಹೇಳ್ತಾರೆ, ಸುವಿಶ್ವ ಅವಿಶ್ವಾಸೇ ಗಮಿಷ್ಯಾಮಿ, ಸುವಿಶ್ವಾಸೇ ವಸಾಮ್ಯಹಂ, ತವ ಶ್ವಾಸ ಪ್ರಣಯತಾಹಂ ಭವಿಷ್ಯಾಮಿ ನ ಸಂಶಯ. ಆದ್ದರಿಂದ ವಾದಿರಾಜರು ಸಾಕ್ಷಾತ್ತಾಗಿ ಅವರು ರುಜುಗಳು ಎಂಬುದಾಗಿ ಸ್ಪಷ್ಟ ಹೇಳ್ಕೊಂಡಿದ್ದಾರೆ. ಅದನ್ನು ಯೋಗ್ಯ ಅಧಿಕಾರಿಕಾರು ಎಲ್ಲರೂ ಉಪಾಸನೆ ಮಾಡಲಿಕ್ಕೆ ಬರೋದಿಲ್ಲ. ಯಾರು ಉಪಾಸನೆ ಮಾಡಬಾರ್ದು ಅವರಿಗೆ ದುರ್ಬುದ್ಧಿ ಕೊಡ್ತಾ ಇರ್ತಾರೆ. ಆದ್ದರಿಂದ ಕರ್ತುಮ್ಮ ಕರ್ತುಮ್ಮ ಅನ್ನದಾ ಕರ್ತಮ್ಮ ಶಕ್ತೋ ಅಂತ ಹೇಳ್ಕೊಳ್ತಾರೆ. ನನ್ನ ಗೋಪಿಯನ್ನು ಕೊಟ್ಟಿದ್ದಾರೆ ಪರಮಾತ್ಮ ಅಂತ ಹೇಳ್ತಾರೆ. ಎಲ್ಲ ವಸ್ತುಗಳು ನನ್ನ ಪರಮಾತ್ಮ ಕೊಟ್ಟಿದ್ದಾನೆ ಅಂತ ಒಂದು ಇದರಲ್ಲಿ ಹೇಳ್ತಾರೆ. ಇಷ್ಟೊಂದು ಗ್ರಂಥಗಳೇನಿದೆ ಅದನ್ನು ಏಡುಮುಖ ಬ್ರಾಹ್ಮಣ ತಾವು ಇದ್ಕೊಂಡು ಬ್ರಾಹ್ಮಣ ಸ್ವಾಪ್ನ ಮೂರ್ತಿನ ಯೋಮಾಂ ದೇವಂ ವಿಜಾನಾತಿ ರುಜುಸ್ತಂ ಪುಣ್ಯಗೃನ್ನರಹ ಸಯಾತಿ ನಿಲಿಯಂ ಪುಣ್ಯಂ ಯದ್ಗತ್ವ ಅನೇದು ವರ್ತದೆ ಅಂಥೇಳಿ, ಚಿರಂಜೀವ ಚಿರಂಜೀವ ಸುಖೀಭವ ಸುಖೀಭವ ಹೈಗ್ರೀವ ಆರಾಧನೇನ ಅಂತ ಹೇಳ್ತಾರೆ. ಹೈಗ್ರೀವ ಆರಾಧನೆ ಮಮ, ನನ್ನ ಪ್ರಿಯನಾಗು ಅಂತ ಹೇಳ್ತಾರೆ. ಹೈಗ್ರೀವ ಆರಾಧನೆ ಮಾಡು, ನನ್ನ ಪ್ರಿಯ ಆಗ್ತೀನಿ ಅಂತ ಹೇಳ್ತಾರೆ. ಇಂಥದ್ದೆಲ್ಲ ಆ ವಾದಿರಾಜರು ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ವ್ಯಾಸರಾಜರು ಅಷ್ಟೆ, ಸಾಮಾನ್ಯರು ವ್ಯಾಸರಾಜರು ಕೂಡ ಅವರು ಜೀವನ ಪೂರ್ತಿ ನೆಲದ ಮೇಲೆ ಅವರು ಬಿದ್ದಿಲ್ಲ, ನೆಲದ ಮೇಲೆ ಸಂಪರ್ಕವೇ ಇಲ್ಲ ಹಾಗೆ ಬರೆದವರು. ಬನ್ನೂರು ಅಂತ ಗ್ರಾಮ, ರಾಮಾಚಾರ್ಯ ಮನೆಯೇ ಸುದೀಹಿ ದೈತೆಯ ಗರ್ಭೇ ಜತ ಶ್ರೀಮದು. ಅಂದರೆ ರಾಮಾಚಾರ್ಯರಿದ್ದಾರೆ, ಅವರು 60 ವರ್ಷ ಆಗೋಗಿದೆ, ಇನ್ನೇನು ಮಕ್ಕಳ ಯೋಚನೆ ಇಲ್ಲ, ಆಮೇಲೆ ರೋಗ ಬೇರೆ ಬಂದಿದ್ದು ಸಾಯುತ್ತಿದ್ದಿಲ್ಲ, ಅವರು ನಿರ್ಧಾರ. ಬ್ರಹ್ಮಣ್ಯ ತೀರ್ಥರು ಬರ್ತಾ ಇದ್ರು, ಬಂದ ಕೊಳ್ಳೆ ಹಿಡಿ ಮಂತ್ರಾಕ್ಷಿ, ನಿಮಗೆ ಒಬ್ಬ ಮಗ ಹುಡ್ತಾನೆ, ಹೋಗು. ದೀರ್ಘ ಸುಮಂಗಲಿ ಭವ, ಒಬ್ಬ ಮಗ ಹುಡ್ತಾನೆ. ಏನು ಸ್ವಾಮಿ, ಗಂಡ ಸಾಯೋದು ಇದ್ದಾಗಿದ್ದಾನೆ ಅಂತ ಹೇಳಿದ್ರೆ ನಮ್ಮ ಬಾಯಲ್ಲಿ ಅವ್ರು ಹೇಳಿದ್ದಾನೆ ವಿಪ್ರವಾಕ್ಯವು ಜನ ಆಗ್ತಾರೆ, ಅವನು ನೋಡ್ಕೊತಾನೆ, ಹೋಗು. ಆಯ್ತು. ಅದೇ ರೀತಿ ಗರ್ಭದ ಶ್ರೀಮತಃ ಬಂದಾಯಿತು, ಬ್ರಹ್ಮಣ ತಿದ್ದು ಹೇಳಿದ್ರು ನಮ್ಗೆ ಕೊಡಬೇಕಾ ಮಗು ಅಂತ ಹೇಳಿದ್ರು. ಆಯಿತು ಅಂತೇಳಿ ಬಂದೂರು ಗ್ರಾಮ, ಆ ಸಮೀಪದಲ್ಲೇ ಇರೋರು, ಒಂದು ಪಾತ್ರೆ ಒಂದು ತಟ್ಟೆ ಕಲಿಸಿದ್ರು, ಇವತ್ತು ನಾ ಅವತಾರ ಮಾಡ್ತಾರೆ ಗೊತ್ತಾಯ್ತು ಅವರಿಗೆ. ತಕ್ಷಣ ಆ ಪಾತ್ರೆಯನ್ನು ಕಳಿಸ್ಕೊಟ್ರು ತಟ್ಟೆಯನ್ನು. ಅದಕ್ಕೆ ಕಡೆ ಬಿದ್ದ, ಭೂಮಿ ಇಲ್ಲ, ತಟ್ಟೆಯಲ್ಲಿ ಪರಮಾತ್ಮನ ಅಭಿಷೇಕ ಮಾಡತಕ್ಕಂಥ ಹಾಲನ್ನು ಕುಡಿಸ್ತಾ ವ್ಯಾಸರಾಜರಿಗೆ ಹಾಗೆ ಮಾಡಿದ್ದು. ಇದು ಬ್ರಹ್ಮಣ ತೀರ್ಥರ ವೈಶಿಷ್ಟ್ಯ. ಬ್ರಹ್ಮಣ ತೀರ್ಥರು ಅಂದವರು ಸಾಮಾನ್ಯರಲ್ಲ, ಅವರ್ಯಾರು ಸೂರ್ಯಾಂಶರು. ಸಮುತ್ಸಾರ್ಯ ತಮಸ್ತೋಮಂ ಸನ್ಮಾರ್ಗಂ ಸಂಪ್ರಕಾಶಿಕ ಸದಾ ವಿಷ್ಣು, ಸದಾ ವಿಷ್ಣು ಸದಾ ಭಕ್ತ ಅಂತ. ವಿಷ್ಣು ಭಕ್ತರು ಯಾವಾಗಲೂ ಕೂಡ. ಆಮೇಲೆ ಸೇವೆ ಬ್ರಹ್ಮಣ್ಯ ಭಾಸ್ಕರ ಅಂತ, ಭಾಸ್ಕರ ಅಂತ ಅವರು ಕರೀತಾರೆ. ಅಂತಹ ಬ್ರಹ್ಮಣ್ಯ ಭಾಸ್ಕರರು ಅವರು. ಈಗಲೂ ಅಷ್ಟೇ, ಬಟ್ಟೆ ಗಿಟ್ಟು ಏನು ಬೇಡ, ತೆಗೆದಾಗ್ತಾ ಇರೋದೆ ಅಲಂಕಾರ ಮಾಡಿ ಸ್ವಲ್ಪ ಒಂದು ಗಂಟೆ ಅಷ್ಟೇ ನೈವೇದ್ಯ ಆಗೋರಿಗೆ ಮೇಲೆ ತೆಗೆದಿಟ್ಟುಬಿಡ್ತಾರೆ. ಅದೇ ಆ ಬಟ್ಟೆ ಗಿಟ್ಟು ಯಾವುದೂ ಆಗೋದಿಲ್ಲ, ನೇರವಾಗಿ ಸೂರ್ಯಕಿರಣ ಬಿಡುತ್ತೆ. ಅಂತಹ ಒಂದು ಪುರುಷೋತ್ತಮ ತೀರ್ಥದಿಂದ ಸನ್ಯಾಸ ಸ್ವೀಕಾರ ಮಾಡಿರತಕ್ಕಂಥವರು ಅವರು ಬ್ರಹ್ಮಣ್ಯ ತೀರ್ಥರು. ಅವರ ಗುರುಗಳೇನಿದ್ದಾರೆ ಅವರು, ಅಲ್ಲಿರತಕ್ಕಂಥದ್ದು ಮಳೆನೇ ಇದ್ದಿಲ್ಲ, ಕರ್ನಾಟಕ ಪೂರ್ತಿ ಮಳೆನೇ ಇಲ್ಲ ಅಂತ ಸ್ಥಿತಿ ಉಂಟಾಗಿದೆ. ಹಾಗೆ ಇವರು ತಮ್ಮ ತಪಶಕ್ತಿಯಿಂದ ಮಳೆಯನ್ನು ಬರೆಸಿ ಇಡೀ ಕರ್ನಾಟಕವನ್ನಾಗಿ ಅವ್ರು ಹೇಳ್ತಾರೆ. ಕರ್ನಾಟಕ ಸ ಸುವೃಷ್ಟಿದ, ಕರ್ನಾಟಕ ಒಳ್ಳೆಯ ಮಳೆಯನ್ನು ಕೊಟ್ಟು ಮೃತಂ ಉಜ್ಜೀವ್ಯ ದ್ವಿಜಂ ಶಾಷ್ಟಿಕಂ ಅಂತ ಅವನು ಆ ರೀತಿ ಹೇಳ್ತಾರೆ. ಹಾಗೆ ಅವನು ರಕ್ಷಣೆ ಮಾಡಿದ್ದಾರೆ. ಹಾಗೆ ಅವರೇ ಮಾಡಿದ್ರು, 5,000 ಎಕರೆ ಜಾಗ ಕೊಟ್ಟರಂತೆ ಬ್ರಹ್ಮಣ್ಯತೀರ್ಥರಿಗೆ. ಅಷ್ಟು ನಿಮಗೆ ತಗೊಳ್ಳಿ, ಎಷ್ಟು ಬೇಕೋ ಅಷ್ಟು, ನಿಮ್ಮ ಕಣ್ಣು ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ ನಿಮ್ಮದೇ. ಆ ರೀತಿ ಅನುಗ್ರಹ ಮಾಡಿದ್ರು. ಆಗ ಆಮೇಲೆ ವ್ಯಾಸರಾದ್ರು ಬಂದಲ್ಲ, ಅವ್ರು ದೊಡ್ಡವರಾದರು. ಆದಮೇಲೆ ಅವರಿಗೆ ಇದೆಲ್ಲ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು. ಪಾಠಗಿಟ್ಟೆಲ್ಲ ಏನು ಹೇಳಬೇಕು ಅದೆಲ್ಲ ಹೇಳಿದರು. ವಿಶೇಷವಾಗಿ ಅಧ್ಯಯನ ಮಾಡಲಿಕ್ಕೋಸ್ಕರವಾಗಿ ಬೇರೆಯವ್ರದ್ದು ಕಲಿಸಬೇಕು ಯಾವತ್ತು ಕೂಡ. ಮನೆಯಲ್ಲಿದ್ದರೆ ಪ್ರೀತಿ ವಿಶ್ವಾಸ ಇರುತ್ತೆ, ಓದಲಿಕ್ಕೆ ಆಗೋದಿಲ್ಲ ಅಂತ. ಶ್ರೀಪಾದರಾಜರು ತಂಗಿ ಮಗನೇ ಇನ್ನೊಬ್ಬರು ಅಷ್ಟೇ. ವಿದ್ಯಾ ಪ್ರಾಪ್ತಿಕೃತೆ ಯತೀಶ ಮಗಮತ ಶ್ರೀಪಾದ ರಾಜಾಭಿನಂ ಅಬ್ದೌ ದ್ವಾದಶ ವತ್ಸರ, 12 ವರ್ಷ ಅಲ್ಲಿ ಅಧ್ಯಯನ ಶ್ರೀಪಾದರಾಜರ ಟೀಕಾರಾಯರ ಅನುಗ್ರಹ ಬೇರೆಯವರಿಗೆ ವ್ಯಾಸರಾಜರಿಗೆ. ಹಾಗೆ ಮಾಡಿ ಗುಹೆಯಲ್ಲಿ ಆನಿಕ ಮಾಡ್ಕೊಳ್ಳೋದು, ಜಪ ಮಾಡೋದು, ಓದೋದು, ಚಿಂತನಾ ಕ್ರಮ ಹೀಗೆ ಮಾಡಿ ಶ್ರೀಪಾದರಾಜರಿಗೆ ಅತ್ಯಂತ ಪ್ರಿಯರಾದ ಶಿಷ್ಯರಾಗಿಬಿಟ್ರು. ಆ ದಿಗ್ವಿಜಯಕ್ಕೆ ಹೋಗಿ ಬರ್ತೇನೆ ಅಂದರು. ಹೋಗಿ ಬಂದ್ರಿ ಅಂತ ಹೇಳಿದ್ರು. ಇವರೆಷ್ಟು ಗ್ರಂಥ ಬರೀಬೋದಾಗಿತ್ತು. ಬ್ರಹ್ಮಣ್ಯ ತೀರ್ಥರು ಇವರು ಇಲ್ಲ, ಶಿಷ್ಯನು ಬರಲಿ ಅವನು ಉದ್ಧಾರ ಆಗಲಿ ಅಂತ ಹೇಳಿ ಅವರಿಬ್ಬರು ಗ್ರಂಥ ಬರಲಿಕ್ಕೆ ಹೋಗಿ 40 ಸಾರಿ ಶ್ರೀಪಾದರಾಜರು ಸುಧಾಮಂಗಲ ಮಾಡಿದ್ದಾರೆ, 40 ಬಾರಿ ಮಾಡಿದ್ದಾರೆ. 98 ವರ್ಷ ಇದ್ದು ಅವರು. ಇವರು ಎಷ್ಟು ಇವರು ಬೇಕಾಷ್ಟು ಮಾಡಿದ್ದಾರೆ, ಆದರೆ ಒಂದು ಗ್ರಂಥ ಬರಲಿಲ್ಲ, ಶಿಷ್ಯ ಬರಲಿ. ನವದ್ವೀಪಕ್ಕೆ ಹೋದ ವ್ಯಾಸರಾಜರು ಅಲ್ಲಿ ಒಬ್ಬರಿಂದ ಅವನು ಎಂಥವನು ಅಂದರೆ ಸುಳ್ಳು ಅಂದು ಸತ್ಯ ಮಾಡ್ತಾನೆ, ಸತ್ಯ ಅಂದು ಸುಳ್ಳು ಮಾಡ್ತಾನೆ ಅಂತ ಅಂತ ಸಾಮರ್ಥ್ಯವುಳ್ಳ. ನವದ್ವೀಪದ ಶಿಖಾಮಣಿ ಅಂಥವನು, ಅವನೇ ಒಂದು ಮಾತು ಹೇಳ್ತಾನೆ ವಾಕ್ಯಾರ್ಥ ಆಯ್ತು ಅವರಿಗೆ. ವ್ಯಾಸರಾಜರು ಸಾಮಾನ್ಯಲ್ಲ, ಈ ವ್ಯಾಸರಾಜರು ಅಂದರೆ ನವೀನ ವ್ಯಾಸೇನ ಅಂತ ಹೇಳ್ತಾನೆ. ಅಂದರೆ ಯದಧೀತಂ ತದಧೀತಂ, ಏನು ನಾನು ಏನು ಓದಿ ಅದೆಲ್ಲ ಅವರು ಓದಿದ್ದಾರೆ. ಯದ ಅನಧೀತಂ, ನಾನು ಓದಿದ್ದನ್ನು ಓದಿದ್ದಾರೆ. ಪಕ್ಷದರ ವಿಪಕ್ಷ ನಾ ಅವೈಕ್ಷಿ, ಪಕ್ಷದರ ಇದ್ದಾನೆ ವಿಪಕ್ಷನೇ ಇದ್ದಿಲ್ಲ, ಆದರೆ ವೀಣಾ ನವೀನ ವ್ಯಾಸ, ಇವರೊಬ್ಬರು ಬಿಟ್ಟರೆ ಇನ್ಯಾರೂ ಸೋಲ್ತವರು ಇಲ್ಲ ಅಂಥೇಳಿ ಅವನೇ ಮುಕ್ತವಾಗಿ ಪ್ರಶಂಸೆ ಮಾಡ್ತಾನೆ. ಅಂತಹ ಕೀರ್ತಿ ಅಂತ ಒಂದು ಶ್ರೀಪಾದರಾಜನಿಗೆ ಇಟ್ಟು, ಸ್ವಾಮಿ ನೀವು ಕೊಟ್ಟಿರತಕ್ಕಂಥ ಕೀರ್ತಿ ನಿಮ್ಗೆ ಅರ್ಪಣೆ ಮಾಡಿದ್ದೀನಿ ಎಂಬುದಾಗಿ ಅದನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಹೀಗೆ ಮಾಡಿ ಅಂತಹ ಒಂದು ವೈಶಿಷ್ಟ್ಯ ವ್ಯಾಸರಾಜರಲ್ಲಿ. ಗ್ರಂಥಗಳು ಬರೆದರು ಎಷ್ಟು, ಸುಮಾರು 21 ಗ್ರಂಥ ಅವರ ಹೆಸರಲ್ಲಿ. 7 ಗ್ರಂಥ ಪ್ರಸಿದ್ಧವಾದ ಶಾಸ್ತ್ರೀಯ ಗ್ರಂಥಗಳು, ಮಾಯಾವಾದ ಖಂಡನ, ಉಪಾಧಿ ಖಂಡನ, ನಿತ್ಯಾತ್ವ ಅನುಮಾನ ಖಂಡನ ಎಂಬತಕ್ಕಂಥ 3 ಖಂಡನಗಳಿಗೆ ಟೀಕಾರ ಇದನ್ನು ಟೀಕೆ ಬರೆದಿದ್ದಾರೆ. ಅದಕ್ಕೆ ಇವರು ಮಂದಾರ ಮಂದಿರಿ ಎಂಬತಕ್ಕ ಅಪೂರ್ವವಾದಕ್ಕಂಥ ಶಾಸ್ತ್ರೀಯವಾದ ಕೋಟಿ ಕ್ರಮದಲ್ಲಿರತಕ್ಕಂಥ ಒಂದು ಗ್ರಂಥವನ್ನು ಬರೆದಿದ್ದಾರೆ. ವ್ಯಾಖ್ಯಾನ ವ್ಯಾಖ್ಯಾನವೇ ಅಷ್ಟು ವಿಸ್ತಾರ. ಆ ರೀತಿ ಏನೇನು ಎಲ್ಲೆಲ್ಲಿ ಹೇಳಬಹುದು ಅಷ್ಟನ್ನು ಇಲ್ಲಿ ಹೇಳಿದ್ದಾರೆ. ಅಂಥ ಒಂದು ಅನುಗ್ರಹ ಇಲ್ಲಿ ಮಾಡಿದ್ದಾರೆ. ಮುಂದೆ ಚಂದ್ರಿಕಾ, ಅವು 2 ಅಧ್ಯಾಯ ಬರೆದಿದ್ದಷ್ಟೇ. ಇನ್ನೆರಡು ಇನ್ನು ಅವರು ಆದಮೇಲೆ ಬರೋದಿದ್ದು 10ನೇ ಅವರು ತಲೆ, ದಶಮೋ ಮತ್ಸಮೋ ಭವಿತ ಅಂತ. ಅವರು ಶೇಷಚಂದ್ರಿಕಾಚಾರ್ಯರು ಅಂತ ಅವ್ರ ಹೆಸರು. ಅವರ ಹೆಸರು ರಘುನಾಥ ತೀರ್ಥರು ಅಂತ ಹೇಳ್ತಾರೆ. ಆದರೆ ಶೇಷಚಂದ್ರಿಕಾ ಏನಿದೆ ಅದನ್ನು ಶೇಷ ಉಳಿದಿದ್ದನ್ನು ಬರೆದಿದ್ದಕ್ಕೋಸ್ಕರವಾಗಿ ಶೇಷಚಂದ್ರಿಕಾ ಅಂತ. ಅವರಲ್ಲಿ ಪುನಃ ಇವರೇ ಬರಬಹುದು. ಅವರ ಶೈಲಿಯೂ ಹಾಗೆ ಇದೆ, ಭಯಂಕರ ಶೈಲಿ ಅವರು ಕೂಡ ಅಂತ. ಅವರಿದ್ದಾರೆ ಆ ಟಿಪ್ಪು ಸುಲ್ತಾನಿಂದಲ್ಲ, ಆ ಜಾಗ ಪೂರ್ತಿ ಎಲ್ಲ ತಾನು ತಗೊಂಡ್ಬಿಡಬೇಕು ಅಂತಿದ್ದ. ಹೈದರಾಲಿ ಅವರೆಲ್ಲ ಇದ್ರಲ್ಲ, ಅವನು ಹೈದರಾಲಿಗೆ ಇದ್ದಾಗ ಆಗ ಅವರಿಗೆ ಸ್ವಪ್ನ ಬಿತ್ತು. ಒಂದು ಏನು ಸ್ವಪ್ನ ಅಂದರೆ, ಅವನ ಮಗ ಇದ್ದಾನಲ್ಲ ಟಿಪ್ಪು ಸುಲ್ತಾನ, ಅವನು ಆ ನೀರು ಕೊಚ್ಕೊಂಡು ಹೊಡಕ್ತಾ ಇದ್ದಾನೆ, ರಕ್ಷಣೆ ಮಾಡಿ ಹೊಡ್ಕೊತಾ ಇದ್ದಾನೆ, ಯಾರೂ ಇಲ್ಲ. ಹಾಗೆ ಇವರು ಕಾಣಿಸ್ಕೊಂಡ್ರಂತೆ, ನನ್ನ ಈ ಪ್ರದೇಶಕ್ಕೆ ನೀನು ಕಾಲು ಹಾಕಬಾರ್ದು, ಇದು ನಮ್ಗೆ ಸಂಬಂಧಪಟ್ಟಿದ್ದು, ನಿಂಗೆ ಸೇರಿದ್ದಲ್ಲ ಇದನ್ನು, ಅದಕ್ಕೋಸ್ಕರವಾಗಿ ನೀನು ಇದಕ್ಕೆ ನಾನು ಇದು ಮಾಡೋದಿಲ್ಲ, ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ನೀನು ಹೇಳಿದ್ರೆ ನಿನ್ನ ಮಗನ ಬಿಟ್ಟು ಹೋಗ್ತೀನಿ ಹೇಳಿದ್ರು ನಾನು, ನಿಮ್ಮ ಸುದ್ದಿ ನಾ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳಿದ ಕೂಡಲೇ ಆ ಮಗ ಪುನಃ ಬಂದು ಅವನು ಕೈ ಬಂದಿದ್ದ. ಆ ರೀತಿ ಅನುಗ್ರಹ ಮಾಡಿರತಕ್ಕಂಥ ರಘುನಾಥ ತೀರ್ಥರು ಅವನು. ಅಂತಹವರು ಇವರ ಹತ್ತನೆಯವರು ವ್ಯಾಸರಾಜರಿಂದ. ಅಂತಹ ಅವರು ಆ ಶೈಚಂದ್ರಿಕಾ ಬರೆದಿದ್ದ. ಇವರು ಚಂದ್ರಿಕಾ ನ್ಯಾಯಾಮೃತ ಒಳ್ಳೆ ಪ್ರೌಢವಾದ ಗ್ರಂಥ ನ್ಯಾಯಾಮೃತ ಬರೆದಿದ್ದ. ಯಾಕಂದರೆ ಬೇಕಾಷ್ಟು ವ್ಯಾಖ್ಯಾನ ಎಲ್ಲ ಉಪವ್ಯಾಖ್ಯಾನ ಬೇಕಾಷ್ಟು ವ್ಯಾಖ್ಯಾನಗಳೆಲ್ಲ ಇದೆ ಅದಕ್ಕೆ ಅಂಥದ್ದು. ಅದಾದಮೇಲೆ ನ್ಯಾಯಾಮೃತ ತರ್ಕದಾಂಡವ ಅಂತ. ತಾರ್ಕಿಕರು ಬೇಕಾಷ್ಟು ತರ್ಕದಲ್ಲಿ ನಿಸ್ಸೀಮರು, ಅದು ಅಶಾಸ್ತ್ರೀಯ, ಅದೆಲ್ಲವನ್ನು ಕೂಡ ಯಾವ ರೀತಿ ಅಶಾಸ್ತ್ರೀಯ ಎಂಬುದನ್ನು ತಮ್ಮ ಇದರಲ್ಲಿ ಖಂಡನೆ ಮಾಡಿದ್ದಾರೆ ತರ್ಕದಾಂಡದಲ್ಲಿ. ಇದಿಷ್ಟನ್ನು ಕೂಡ ವಿದ್ಯಾದಿ ಸ್ಥಿತಿ ಹೇಳ್ತಾರೆ. ಯೋ ಯಾವುದು ವೇದಾಂತಾಬ್ಧಿ ಮಮಂದ ಭೂತಗಿರಿನ ಸದ್ಬ್ರಹ್ಮ ಸೂತ್ರಾಹಿಣ ದುಸ್ತರ್ಕೇತರ ದಾನ ವಾಮರಗಣೈ ಸಮರ್ಥ್ಯ ಯೋ ಲಬ್ಧವಾನ್ ಸ ನ್ಯಾಯಾಮೃತ ಚಂದ್ರಿಕೆ ಯುಜಿತದ ತರ್ಕೇಕರೋ ತಾಂಡವಂ ಸ್ವಯಂ ವ್ಯಾಸ ಮನಿಂದ ಪೂಜೆಯನ್ನು ನಿತ್ಯಂ ಭವೇನೆಯುವುದು ಅಂತ ಸ್ತೋತ್ರ ಮಾಡ್ತಾರೆ. ಆಮೇಲೆ ವಿಜಿಂದ ತಿದ್ದು ಹೇಳ್ತಾರೆ. ಯಾವುದು ಯೋ ವ್ಯಾಸತ್ರಯ ಸಮ್ಯಕಾನ್ ಗುರುತರಾಂ ಮಧ್ವಾರಿ ಶಾಸ್ತ್ರಾರ್ಥಕಾನ್ ರಕ್ಷದ್ವಜ್ಜ ಶಿಲಾಕೃತೀನ್ ವಜ್ರಶಿಲಾಕೃತಿ ಅಂತ ಇವರು ಮಧ್ವಾಚಾರ್ಯ ಮತಕ್ಕೆ ಅದು ವಜ್ರಶಿಲಾಕೃತಿ ಹಾಕೊಟ್ಟಿರುವಂತಹ ಒಂದು ತರ್ಕ ತಾಂಡವ ನ್ಯಾಯಾಮೃತ ಚಂದಿಕ ಗ್ರಂಥವನ್ನು ಬರೆದಿದ್ದಾರೆ ಅಂತ ಅವರು ಪ್ರಶಂಸೆ ಮಾಡ್ತಾರೆ. ಇಷ್ಟೆಲ್ಲ ಮಾಡತಕ್ಕಂಥ ವ್ಯಾಸರಾಜರು ಎಂತೋ ತರ್ಕ ಹನುಮಂತರು ಬಂದರು ಅಲ್ಲಿ ಬರೋ ಧ್ಯಾನ ಮಾಡ್ತಾ ಕೂತಿದ್ದಾರೆ. ಆ ಸಂದರ್ಭದಲ್ಲಿ ಆ ಪರ್ವದಲ್ಲಿರ್ತಕ್ಕಂಥ ಹನುಮಂತ ಕಾಣಿಸ್ಕೊಂಡು ಹಾರೋದ ತಿರ್ಗಾ ನೋಡಿದ್ರು ಹಾರೋದ 12 ಸಾರಿ ಹೀಗೆ ಆಯಿತು. ಕಡೆಗೆ ಒಂದು ಯಂತ್ರ ಬರೆದ್ರು, ಯಂತ್ರ ಬರೆದು ಅಲ್ಲಿ ಸ್ಥಾಪನೆ ಮಾಡೋವನನ್ನು 12 ಜನ ಕರೆದರು. ಪುನಃ ಎಲ್ಲರೂ ಬಂದು ಸುತ್ತಲೂ ಕೂಡ ಅಲ್ಲಿ ಸುತ್ತಲೂ ಇಟ್ಟು ಆಮೇಲೆ ಯಂತ್ರೋದ್ರಾಟ 3 ಕೋಟಿ ಮಂತ್ರವನ್ನು ಜಪ ಮಾಡಿ ಅಲ್ಲಿ ಧಾರೆ ಇರಿದ್ರು ನೀ ಇಲ್ಲೇ ಇರಬೇಕು ಅಂತ 3 ಕೋಟಿ. ಇನ್ನೊಂದು 1 ಕೋಟಿ ಜಪ ಮಾಡಿದರು, ಜಪ ಮಾಡಿ ಅದನ್ನು ಪ್ರಾಣ ಪ್ರತಿಷ್ಠೆಗೋಸ್ಕರ ಧಾರೆ ಇರಿದ್ರು ಅಂತ. ಒಂದು ಕರದಲ್ಲಿ ಜಪದ ಮಾಲೆ, ಒಂದು ಕರ ನಾಭಿಕಳಿಗೆ ಚಂದ್ರದಿಂದ ಕುಳಿತು ಪದುಮಾಸನದಲ್ಲಿ ಕುಳಿತು ನಿತ್ಯ ನಿತ್ಯ ಆನಂದ ವಿಜಯ ವಿಠಲೇನ ಅಂತ ವಿಜಯದಾಸರು ಇದ್ದ. 100 ಕೋಟಿ ಬೀಜಾಕಾರ ಮಂತ್ರ ಜಪಿಸಿ ಧಾರೆಯನ್ನು ಇರುವುದು ನಿನ್ನೆ ಸುಂದರ ಮೂರ್ತಿ ನಿಲ್ಲಿಸಿದರು ವ್ಯಾಸರಾಜರು. 1 ಕೋಟಿ ಬೀಜಾಕಾರ ಮಂತ್ರ ಜಪಿಸಿ ಪ್ರಾಣ ಪ್ರತಿಷ್ಠೆ ಮಾಡಿ ನಿಂದಿಸಿದರು. 6 ಕೋಣಿ ವಲಯಾಕಾರ ವಾನರಬದ್ಧ ಚಾರು ಶೋಭಿತ ತುಂಗಭದ್ರಾ ನದಿ ತೀರವಾಸ ಅಂತ ಹೇಳಿ ಆ ಇದು ವಿಜಯದಾಸರು ಅದಕ್ಕೆ ಎಂತೋ ಧಾರಕಣ. ಅವತ್ತಲ್ಲಿ ಶುರು ಮಾಡು ತಾರದಿಂದ ಶುರು ಮಾಡಲಿಕ್ಕೆ ಎಲ್ಲ ಕಡೆ ನಮ್ಮ ಮಾಧುರಿಗೆ ಮತ್ತು ಬ್ರಾಹ್ಮಣರಿಗೆ ಸಜ್ಜನರಿಗೆ ಹನುಮಂತ ಇಲ್ಲ ಅಂದ್ರೆ ಆಗೋದಿಲ್ಲ ಅಂತ ಹೇಳಿ ಎಲ್ಲೆಲ್ಲಿ ಸ್ಥಾಪನೆ ಮಾಡಬಹುದು ಅಲ್ಲೆಲ್ಲ ನಾವು ನೋಡ್ತಾ ಇದ್ದೆ. ನಿಜವಾಗಲೂ ಆಶ್ಚರ್ಯ ಆಗುತ್ತೆ ಅದು ಎಲ್ಲಿ ಸಮಯ ಇತ್ತು ಅವರಿಗೆ, ಅದು ಎಷ್ಟು ಸಮಯ ಎಷ್ಟು ವರ್ಷ ಬದುಕಿದ್ರು, ಈ ರಾತ್ರಿನೂ ಮಾಡಿದ್ರ ಇಷ್ಟು ಗ್ರಂಥಗಳು ಮಾಡಬೇಕು, ವಾಕ್ಯಾರ್ಥ ಮಾಡಬೇಕು, ಹನುಮಂತ ಸ್ಥಾಪನೆ ಮಾಡಬೇಕು. ಅದು ನಿಜವಾಗಲೂ ಅಪೂರ್ವವಾದ ವ್ಯಕ್ತಿತ್ವ, ಅದು ಸಾಮಾನ್ಯ ಜನರಿಗೆ ಆಗೋದೇ ಇಲ್ಲ. ಕರ್ಮಜ ದೇವತೆ ಸರಿಯಿದೆ ಅವರಿಗೆ, ಕರ್ಮ ಕರ್ಮಕ್ಕೆ ಪ್ರಾಧಾನ್ಯ. ಮಧು ಸರೋವರಕ್ಕೆ ಹೋಗಿ ಅಲ್ಲಿ ಸ್ವಾಮಿಗಳೆಲ್ಲ ಸ್ನಾನ ಮಾಡುವಾಗ ಎಲ್ಲೆಲ್ಲೋ ಸ್ನಾನ ಮಾಡೋದಲ್ಲ, ಮುಳುಗಿ ಸ್ನಾನ ಇವ್ರು ನೋಡ್ತಾ ಸ್ನಾನ ಮಾಡಬೇಕು ಅಲ್ಲ. ಹನುಮಂತ ಸ್ಥಾಪನೆ ಮಾಡಿ ಮಧು ಸರೋವರ ಎದುರುಗಡೆನೆ ಸನ್ಯಾಸ ಅಲ್ಲೇ ಮಾಡೋದು ಸ್ನಾನನ ಅಲ್ಲೇ ಹನುಮಂತ ಮಾಡಿದ್ದ. ಅದಾದಮೇಲೆ ಎಲ್ಲ ಕಡೆ ಅಷ್ಟೇ, ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಈ ಸುಮಾರು ಇದರಲ್ಲಿ ಯಾವುದು ಬ್ರಹ್ಮಣ್ಯಪುರ ಇದಲ್ಲ, ಆ ಬ್ರಹ್ಮಣ್ಯಪುರ ಸುತ್ತಲೂ ಕೂಡ 12 ಕಿಲೋಮೀಟರ್ ಪೂರ್ತಿ ಅವರದೇ, 12 ಮೈಲಿ ಕಿಲೋಮೀಟರ್ ಅಲ್ಲ, ಅಷ್ಟು ಅವರದೇ ಪ್ರದೇಶ. ಅಲ್ಲೆಲ್ಲ ಎಷ್ಟು ನರಸಿಂಹದೇವರಿದ್ದಾರೆ, ಅಲ್ಲಿ ಕಂಬದ ನರಸಿಂಹದೇವರು ಅಂತ ಹೇಳಿ ಅಲ್ಲೊಂದು ಹನುಮಂತ ಸ್ಥಾಪನೆ ಮಾಡಿದ್ರು. ಆಮೇಲೆ ಬೇಬೂರಲ್ಲಿ ಅಲ್ಲಿ ಶ್ರೀನಿವಾಸ ದೇವರಿದ್ದಾರೆ, ಅದು 2000 ವರ್ಷ ಹಿಂದಿದ್ದರು, ಅಲ್ಲಿ ವ್ಯಾಸರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಜನ್ಮೇಜಯ ರಾಯ ಅವರು. ಇನ್ನು ಇದರಲ್ಲಿ ಯಾವುದು ದೇವರಾಜ ದುರ್ಗ ಯೋಗಾನರಸಿಂಹ ಅದರ ಪಕ್ಕದಲ್ಲಿ, ಅಲ್ಲಿ ವಾದರಾಜ ಕೂಡ ಅದರಲ್ಲಿ ಅನೇಕ ಮಾಡಿದ್ದಾರಂತ ಆ ಒಂದು ಗುಹೆಯಲ್ಲಿ ಅಂಥದ್ದಿದೆ ಅಂತ. ಎಲ್ಲಿ ನೋಡಿದ ಹನುಮಂತ ದೇವರು ಮಾಡಿದ್ದ ಜಯಮಂಗಲಿ ಅಲ್ಲಿ 2 ಹನುಮ ಅಲ್ಲಿ 6 ತಿಂಗಳು ಅಲ್ಲೇ ಇದ್ದಂತ ಜಯಮಂಗಲಿ. ಇದರಲ್ಲಿ 6 ತಿಂಗಳಿದ್ದು ಅಲ್ಲಿ ದೇವರು ಇಟ್ಟಿದ್ದ ಜಾಗ ಕೂಡ ಇದ್ದಾರೆ ಅವರು ದೇವರು ಇಟ್ಟಿದ್ದು. 4 ದಿಕ್ಕಿನಲ್ಲಿ ದೇವರ ಅನುಗ್ರಹ ಹನುಮಂತ ಸ್ಥಾಪನೆ ಮಾಡಿದ್ದಾರೆ. ಇನ್ನು ಪೆನುಗೊಂಡ ಹೋದ್ವಿ ಅಂತ ಹೇಳಿದ್ರೆ ಹೆಜ್ಜೆ ಹೆಜ್ಜೆಗೆ ಒಂದು 10 ಹೆಜ್ಜೆ ಅದು ಒಂದು ಹನುಮಂತ ಅಷ್ಟು ಸ್ಥಾಪನೆ ಮಾಡಿದ್ದಾರೆ. ಹೀಗಾಗಿ ಎಲ್ಲ ಕಡೆ ಹನುಮಂತ ಸ್ಥಾಪನೆ ಮಾಡಿ ಅವರು ಧರ್ಮವನ್ನು ಸ್ಥಾಪನೆ ಮಾಡಿದರು. ಅದಕ್ಕಾಗಿ ಈಗ ಎಷ್ಟಾಗಿರ್ಬೋದು 732 ಅಂತಿದೆ. ಇನ್ನು ಜನ್ಮೇಜಯ ಪ್ರತಿಷ್ಠಾಪನೆ ಮಾಡಿದ್ದು ಅದು ಅದು ಬೇರೆ ಇದೆ. ಎಲ್ಲಿ ನೋಡಿ ಪ್ರಾಣದೇವರು, ಇದೊಂದೇನಾಯಿತು ನಮಗೆ ಅಂದರೆ ಯಾವುದೇ ರೀತಿಯಾದ ಭಯ ಇಲ್ಲ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಅರೋಗತ ಇಂಥ ಒಂದು ಹನುಮಂತ ಸ್ಥಾಪನೆ ಮಾಡಿ ನಮಗೆ ಅಪೂರ್ವವಾದಕ್ಕಂಥ ಒಂದು ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಬಂದಾಗ ಅಪ್ರಮೇಯ ಮಂದಿರ ಅಂತ ಬರುತ್ತೆ, ಅಲ್ಲಿ ಕೃಷ್ಣ ಪರಮಾತ್ಮ ಸ್ಥಾಪನೆ ಮಾಡಬೇಕು ಅನ್ನೋ ಯಾಕೆ ಅವರಿಗೆ ಹೊಳಿತು ಅಂತ ಹೇಳಿದ್ರೆ ಅಲ್ಲಿ ಚಂದ್ರಿಕಾ ಮಾಡ್ತಾ ಕೂತಿದ್ರು. ಅಪ್ರಮೇಯ ಮಂದಿರದಲ್ಲಿ ಚಂದ್ರಿಕಾ ಗ್ರಂಥ ಬರೀತಾ ಇದ್ರು, ಪುರಂದಾಸರು ಜೊತೆಗೆ ಇದ್ರು ಅವರು. ಆಗ ಆಡಿಸಿದರೆ ಯಶೋಧ ಅಂತ ಹೇಳ್ಬಿಟ್ಟು ಚಿತ್ರ ಬಂದು ಹೇಳ್ಬಿಟ್ರು. ಅದು ಹೇಳಿದ್ದೀಗ ಆಗಿ ಬಿಡಬೇಕು ಅಂತ ಹೇಳಿಬಿಟ್ಟು ಅವರು ಅಪ್ರಮೇಯ ಸ್ವಾಮಿ ಮಂದಿರದಲ್ಲಿ ಪಕ್ಕದಲ್ಲೇನೆ ಕೃಷ್ಣನ ಬೆಣ್ಣೆ ಕೃಷ್ಣ ಸ್ಥಾಪನೆ ಮಾಡ್ತಾರೆ. ಅಂಬೆಗಾಲ ಕೃಷ್ಣ ಅಂತ ಹೇಳಿದರು. ಆ ಕೃಷ್ಣನ್ಗೆ ಏನು ಯಾವಾಗಲೂ ಭಾರಿ ವಿಶೇಷ, ಅಂತಹ ಒಂದು ಒಳ್ಳೆ ವಿಶೇಷವುಳ್ಳಂತಹ ಒಂದು ಮಾಡಿದ್ದಾರೆ. ಎಲ್ಲ ಇಷ್ಟೊಂದು ಸ್ಥಾಪನೆ ಮಾಡಿದ್ರು ಕೂಡ, ಇಷ್ಟು ಗ್ರಂಥ ಬರೆದ್ರು ಕೂಡ ಗುರುಗಳನ್ನು ಮರ್ತಿಲ್ಲ, ಇವರು ಮರ್ತಿಲ್ಲ. ನಮ್ಗೆ ಮೂರು ಜನ ಬೇಕು, ಒಬ್ಬರು ಬ್ರಹ್ಮಣ್ಯತೀರ್ಥರು, ಇನ್ಯಾರು ಬೇಡ ಅಂತಲ್ಲ, ನಮಗೆ ನಮ್ಮ ಲೌಕಿಕದವರು ನಾವು, ನಮ್ಗೆ ಇಷ್ಟು ಬೇಕು. ಬ್ರಹ್ಮಣ್ಯತೀರ್ಥರು ಬೇಕು, ಶ್ರೀಪಾದರಾಜರು ಬೇಕು, ವ್ಯಾಸರಾಜರು ಬೇಕು. ಇವ್ರ ಮೂರು ಜನ ಅನುಗ್ರಹ ಆಯ್ತು ಅಂದ್ರೆ ಎಲ್ಲರದಾಗೆ ಆಗುತ್ತೆ. ಬ್ರಹ್ಮಣ್ಯತೀರ್ಥರು ಯಾಕೆ ಬೇಕು, ಶ್ರೀಪಾದರಾಜರು ಬೇಕು. ಎಲ್ಲ ಕೆಲಸ ಎಲ್ಲಿ ಹೋಗಬೇಕಾಗಿದ್ದು, ಏನು ಕೆಲಸ ಮಾಡಬೇಕಾಗಿದ್ದು, ಯಾರು ಮುಖ್ಯ ಏನು ಬೇಕು, ಊಟ ಇದ್ರೆ ಕೆಲಸ ಅಷ್ಟೇ ನಮ್ಮ. ಆ ಊಟ ಕೊಡೋರು ಯಾರು, ಬೆಳಗಾಗಿದ್ದು ಸ್ಮರಣೆ ಮಾಡಿಕೊಟ್ರೆ ಶ್ರೀಪಾದರಾಜರನ್ನ ಒಳ್ಳೆ ಸುಭಕ್ಷ ಊಟ ಸಿಗತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಅಂತಹ ಒಂದು ಶ್ರೀಪಾದರಾಜರಿದ್ದ ಊಟ ಕೊಡೋರು, ಊಟ ಚೆನ್ನಾಗಿ ತಿಂದಾಗ ಬಿಡೋದು ಕೊಟ್ಟರವರು ಅಂತ ಹೇಳಿ ರೋಗಗಳು ಬರೋಕ್ಕೆ ಶುರುವಾಗುತ್ತೆ. ಅದಕ್ಕೆ ಯಾರು ಹೋಗ್ಬೇಕು, ನಾವು ಬ್ರಹ್ಮಣ್ಯ ತೀರ್ಥ ಅಂತ ಹೋಗ್ಬೇಕು, ರೋಗ ಪರಿಹಾರ ಮಾಡ್ಕೊಳ್ಳಿ. ಎರಡೇ ಸಾಕ, ಭುಕ್ತಿ ಮುಕ್ತಿ ಅಲ್ಲಾಗಬೇಕಾದ್ರೆ ಇನ್ನೊಂದು ಮುಕ್ತಿ. ಅದಕ್ಕೆ ಮಾಡಬೇಕು, ವ್ಯಾಸರಾಜನ ಹಿಡಿಬೇಕು. ಅವರೇ ಮಾಡ್ತಾರೆ, ಒಳ್ಳೆ ಜ್ಞಾನ ಕೊಡ್ತಾರೆ. ಈ ಮೂರು ಜನ ಇದ್ದಾರಲ್ಲ, ಅವ್ರು ಹಿಡ್ಕೊಂಡು ಭದ್ರ ಅನುಕೂಲ ಆಗತ್ತೆ. ಹೀಗೆ ವ್ಯಾಸರಾಜರ ಆರಾಧನೆ ಮತ್ತು ವಾದಿರಾಜರ ಆರಾಧನೆ, ಇವತ್ತು ಮಧ್ಯದ ಆರಾಧನೆ ವ್ಯಾಸರಾಗಿರುವುದು. ನಮ್ಮ ಬೃಂದಾವನದಲ್ಲಿ ವ್ಯಾಸರಾಜರು ಇಲ್ಲಿ ಬೃಂದಾವನಸ್ಥರಾಗಿದ್ದಾರೆ, ಈಗಲೂ ಇದ್ದಾರೆ. ಪಕ್ಕದಲ್ಲಿ ಪದ್ಮನಾಭ ದೇವರು ಇದ್ದಾರೆ, ಆ ಮುಂದುಗಡೆ ಪ್ರಾಣದೇವರು ಬೇರೆ ಅವರು ಸ್ಥಾಪನೆ ಮಾಡಿದ್ದಾರೆ. ಇದೆಲ್ಲ ವಿಶಿಷ್ಟವಾದ ಒಂದು ಪ್ರದೇಶ ಅದು. ಅಂತಹ ಒಂದು ಅಲ್ಲಿ ಹೋಗಿ ಇದ್ದು ನವಬೃಂದಾವನದಲ್ಲಿ ಇವರು ಕೂಡ ಒಬ್ಬರು, ಒಂದು ಬೃಂದಾವನ ಅಲ್ಲಿದೆ. ಅಂತಹ ವಾದಿರಾಜರು ಮತ್ತು ವ್ಯಾಸರಾಜರು ನಮಗೆಲ್ಲ ಒಳ್ಳೆ ರೀತಿಯಾಗತಕ್ಕಂಥ ಅನುಗ್ರಹ ಮಾಡಲಿ ಅಂತ ಹೇಳಿ ಈ ಸಣ್ಣ ಒಂದು ಉಪನ್ಯಾಸವನ್ನು ಕೃಷ್ಣ ಅವರು ಬಂದರು.